ಅದನ್ನ ಹೇಗೆ ವ್ಯತ್ಯಾಸ ತೋರಿಸ್ಬೇಕು ಅಂತ ಜನ ಪ್ರಯತ್ನ ಪಡೋದಿಲ್ಲ. ಆಚಾರ್ಯ ಹೇಳ್ತಾರೆ, ಕ್ರತು ಯಜ್ಞ. ನಾವೇನಿವತ್ತು ರಾಜಸೂಯಾದಿಗಳನ್ನ ಮಾಡ್ತಾರೆ, ಟೆಕ್ನಿಕಲಿ ಯಜ್ಞ ಅಂತ ಮಾಡ್ತಾರೆ, ಅದು ಕ್ರತು. ಮತ್ತು ಯಾವುದೇ ಪುಣ್ಯ ಕಾರ್ಯವನ್ನು ಕೃಷ್ಣಾರ್ಪಣ ಅಂತ ಮಾಡಿಬಿಟ್ರೆ ಅದು ಯಜ್ಞ. ಯಜ್ಞೋ ದೇವತಾಮುದ್ದಿಶ್ಯ ದ್ರವ್ಯತ್ಯಾಗ ಅಂತ ಡಿಫೈನ್ ಮಾಡ್ತಾರೆ. ಯಜ್ಞೋ ದೇವತಾಮುದ್ದಿಶ್ಯ ದ್ರವ್ಯತ್ಯಾಗ, ದೇವತೆ ಪರಮಾತ್ಮನೇ ಮುಟ್ಟಲಿ ಅಂತ ಹೇಳಿ ನಾವು ಏನೇ ಕೆಲಸ ಮಾಡಿದ್ರು ಕೂಡ ಅದು ಯಜ್ಞ. ಎದ್ದ ಸರಿ ಸಕಾಲಕ್ಕೆದ್ದ ಅದು ಯಜ್ಞ, ಸಕಾಲಕ್ಕೆದ್ದ ಯಜ್ಞ. ಹೇಳ್ಬೇಕಾದ ರೀತಿಯಲ್ಲೇ ಎದ್ದ ಮತ್ತೊಂದು ಯಜ್ಞ. 9 ಗಂಟೆಗೆದ್ದ ಯಜ್ಞ ಅಲ್ಲ, ಲೇಟ್ ಆಗೋದು, ಟೂ ಲೇಟ್ ನಾಳೆ ಬರೋದು ಲೀವ್ ಹಾಕೋ ಅಂತ ಹೇಳಿಬಿಡ್ತಾರೆ. ಲೇಟ್ ಆಗಿ ಹೋದ್ರೆ ಲೀವ್ ಹೋದ್ರೆ ಕೌಂಟೆ ಆಗೋದಿಲ್ಲ ಅವತ್ತಿನ ದಿವಸ. ಸಕಾಲಕ್ಕೆ ಸೂರ್ಯೋದಯಕ್ಕಿಂತ ಕನಿಷ್ಠ ಪಕ್ಷ ಸೂರ್ಯೋದಯಕ್ಕೆ ಮುಂಚೆ ಹೇಳಬೇಕು, ಅದು ಯಜ್ಞ. ಹೇಳ್ಬೇಕಾದ್ರೆ ಸಿನಿಮಾ ಹೇಳ್ಕೊಂಡು ಹೇಳಬಾರ್ದು, ಮತ್ತೆ ಅಯ್ಯೋ ಅಂತ ಹೇಳ್ಬಿಡ್ತಾರೆ, ಅದಂತೂ ಏನಿಲ್ಲ ಅಯ್ಯೋ ಅಂತಲೇ ಹೇಳೋದು. ಹಾಗೆ ಹರೇ ರಾಮ ಹರೇ ಕೃಷ್ಣ, ಉತ್ತಿಷ್ಟ ಉತ್ತಿಷ್ಟ ಗೋವಿಂದ, ಉತ್ತಿಷ್ಟ ಗರುಡ, ಅದೊಂದು ಯಜ್ಞ. ಮತ್ತೆ ಆ ರೀತಿ ಎದ್ದುಬಿಟ್ರೆ ಎದ್ದ ಅನಂತರ ಸೀದ ಬೆಟ್ಟಕ್ಕೆ ಹೋಗ್ತಾನೆ, ಯಜ್ಞ ಅಲ್ಲ ಅದು. ಸೀದ ಶೌಚ, ಶೌಚಾಚಾರವನ್ನು ಆರಂಭಿಸಬೇಕು, ಆಮೇಲೆ ಸ್ನಾನ ಮಾಡಬೇಕು, ಅದು ಯಜ್ಞ. ಮತ್ತೆ ತಮಾಷೆಯನ್ನು ಗೊತ್ತಾ, ಇಡೀ ದಿವಸ ಯಜ್ಞ, ಒಂದೊಂದು ಪಾಲ್ಟಿ ಪಾಲ್ಟಿ ಯಜ್ಞ. ಮತ್ತೆ ಅದೊಂದು ಯಜ್ಞ ಕೃಷ್ಣಾರ್ಪಣ ಅಂತ ಹೇಳ್ಬಿಡೋದೇನೆ, ಏನು ಆಚರಣೆ ಮಾಡಲ್ಲ, ಅದೊಂದು ಯಜ್ಞನೇ. ಪ್ರಾಣಾಯಾಮ ಒಂದು ಯಜ್ಞನೇ, ಇಡೀ ಸಂಧ್ಯಾ ಒಂದೇ ಒಂದು ಯಜ್ಞ, ಸಂಧ್ಯಾ ಪಾಲ್ಟಿ ಪಾಲ್ಟಿ ಯಜ್ಞ. ಮತ್ತೆ ಅಡಿಗೆ ಕೊಡ್ತಾನೆ, ಅದಕ್ಕೆ ನಮ್ಮಲ್ಲಿ ಏನಿದೆ, ಅಡಿಗೆ ಮಾಡಿದ ಕೊಟ್ಟ ಕೃಷ್ಣಾರ್ಪಣ ಮಸ್ತು, ಮತ್ತೆ ಸಂಕಲ್ಪ ಸಂಧ್ಯಾನ ಮಾಡ್ತಾ ಕೃಷ್ಣಾರ್ಪಣ ಮಸ್ತು, ಮತ್ತೆ ಮುಗಿಸ್ತಾನೆ ಕೃಷ್ಣಾರ್ಪಣ, ಪಾದಾರ್ಥ ಮತ್ತೆ ಆರಂಭ, ಮತ್ತೆ ಕೃಷ್ಣಾರ್ಪಣ. ಒಂದೊಂದು ಬಿಡಿ ಬಿಡಿ ಯಜ್ಞಗಳವೆಲ್ಲ ಕೂಡ ಕಲೆಕ್ಟಿವ್ಲಿ ಯಜ್ಞ. ಮತ್ತೆ ಈ ಮಾತನ್ನು ಯೋಚನೆ ಮಾಡಿದರೆ ಯಜ್ಞದ ಕಾನ್ಸೆಪ್ಟ್ ಬಹಳ ವಿಶಾಲವಾದದ್ದು. ಕ್ರತು ಅಂದ್ರೆ ಏನು, ಪವಮಾನ ಹೋಮ ಮಾಡ್ತಾನೆ, ಅದೊಂದು ಹೋಮಕಾರಿ. ಆಮೇಲೆ ರಾಜಸೂಯಾಗ ಮಾಡ್ತಾ ಕ್ರತು, ರಾಜಸೂಯ ಕ್ರತು, ಅಶ್ವಮೇಧ ಕ್ರತು, ಅಶ್ವಮೇಧ ಕ್ರತುಶ್ರೇಷ್ಠ ಅಂತಾನೆ ಮಹಾಭಾರತದ ವಾಕ್ಯ. ಡಿಸ್ಟಿಂಗ್ವಿಶ್ ಮಾಡಕ್ ಹೊರಟ್ರೆ ಸರಿ, ಈ ದೃಷ್ಟಿಯಲ್ಲಿ ಅಹಂ ಕ್ರತು ಅಹಂ ಯಜ್ಞ ಸ್ವಧ ಅಹಂ. ಸ್ವಧ ಅಂದ್ರೆ ಸ್ವಾಹ ಅಂತ ಒಂದಿದೆ, ಸ್ವಧ ಅಂತ ಒಂದಿದೆ. ಇವತ್ತು ಸ್ವಾಹನೇ ಗೊತ್ತಿರು, ಸ್ವಧ ಗೊತ್ತಿಲ್ಲ ಜನಗಳಿಗೆ. ಸ್ವಾಹ ತಿಂದು ಬಿಡ್ತಾರೆ ಅಂತ ಹೇಳ್ತಾರೆ, ನುಂಗಿ ಬಿಡ್ತಾರೆ ಅಂತ ಹೇಳ್ತಾರೆ, ಅದರಿಂದ ಗೊತ್ತಿರೋದು ಜಾಸ್ತಿ. ಸ್ವಧ ಅಂತ ಒಂದಿದೆ. ದೇವತೆಗಳಿಗೆ ಕೊಡಬೇಕಾದ್ರೆ ಸ್ವಾಹ ಅಂತ ಹೇಳಿದ್ರು, ಪಿತೃಗಳಿಗೆ ಕೊಡಬೇಕಾದ್ರೆ ಸ್ವಧ ಅಂತ ಹೇಳಿದ್ರು. ನಿಯಮ ಅದು, ತರ್ಪ ಕೊಡೋರಿಗೆ ಗೊತ್ತಿರುತ್ತೆ, ಸ್ವಧ ತರ್ಪಯಾಮಿ ಅಂತ ಹೇಳಿದ್ದಾರೆ. ಪಿತೃಗಳಿಗೆ ಸ್ವಧ, ದೇವತೆಗಳಿಗೆ ಸ್ವಾಹ ಅಂತ ಹೇಳೋದು ಪದ್ಧತಿ. ಆ ದೃಷ್ಟಿಯಿಂದ ಸ್ವಾಹ ನಾನೇ, ಸ್ವಧ ನಾನೇ ಉಪಲಕ್ಷಣ ಅದಕ್ಕೆ. ಸ್ವಧ, ಸ್ವಧ ಅಂದ್ರೆ ಏನು, ಅದೆಲ್ಲ ಅರ್ಥ ಮತ್ತೆ ಹೇಳ್ತಾರೆ ಆಚಾರ್ಯರು. ಅಹಂ ಸ್ವಧ, ಅಹಂ ಹವಿಹಿ, ಹವಿಸ್ಸು ನಾನೇ, ಹವಿಸ್ಸಿನೊಳಗೆ ನಾನಿದ್ದೇನೆ. ಅರ್ಜುನ ಮಂತ್ರೋ ಅಹಮೇವ, ನಾ ಮಂತ್ರದೊಳಗೆ ನಾನಿದ್ದೇನೆ ಅಷ್ಟೇ ಅಲ್ಲ. ಅಹಂ ಅಗ್ನಿಹಿ, ಅಗ್ನಿಯೊಳಗೆ ನಾನಿದ್ದೇನೆ. ಆಜ್ಯಂ ತುಪ್ಪ, ಆಜ್ಯ ಅಂದ್ರೆ ತುಪ್ಪ, ತುಪ್ಪದೊಳಗೆ ನಾನಿದ್ದೇನೆ ಅಷ್ಟೇ ಅಲ್ಲ. ಹುತಂ, ಹೋಮಿಸಲ್ಪಟ್ಟ ವಸ್ತುನ ನಾನಿದ್ದೇನೆ. ಇದು ವಿಜ್ಞಾನ ಅಂತ ಕರೀತಾರೆ. ದೀಪ ಹೋಗ್ತಾ ಹೋಗ್ತಾ ಹೋದಂತೆ ಅದರ ಅರ್ಥಗಳನ್ನು ಸ್ವಾರಸ್ಯ ಎಲ್ಲ ಗೊತ್ತಾಗಲಿಕ್ಕೆ ಶುರುವಾಗ. ಪಿತಾಹಂ, ನಾನು ಪಿತಾಮಹಂ, ಅಹಂ ಮಾತಾ, ಪಿತಾಮಹ ನಾನೇ, ಪಿತಾ ನಾನೇ, ಮಾತಾ ನಾನೇ, ಪಿತಾಮಹ ಇದೆಲ್ಲ ದೇವರು ಹೇಳಕ್ಕೆ ಶುರು ಮಾಡುತ್ತಾರೆ. ಆ ಮಂದೆ ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಾಮ ಯಜುರೇವಚ. ವೇದ್ಯಂ ನಾನು, ಓಂಕಾರ ನಾನು, ಋಕ್ ನಾನು, ಯಜಸ್ ನಾನು, ಸಾಮ ನಾನು. ವೇದಗಳೆಲ್ಲ ನಾನೇ, ಓಂಕಾರ ನಾನೇ, ತಿಳ್ಕೊಳ್ಬೇಕಾದ ಪ್ರತಿಯೊಂದು ವಸ್ತುವು ನಾನೇನೆ, ಎಲ್ಲ ಹೇಳೋದಕ್ಕೆ ಶುರು ಮಾಡ್ತಾನೆ. ಅದಕ್ಕೆ ವಿಶೇಷಾರ್ಥವನ್ನು ಹೇಳ್ತಾ ಹೋಗ್ತಾರೆ. ಒತ್ತು, ಒಟ್ಟಾಗಿ ಯಜ್ಞದಲ್ಲೇ ದೇವರಿದ್ದಾನೆ. ವಿಷ್ಣು ಸಹಸ್ರನಾದಲ್ಲಿ ಬರುತ್ತೆ, ಯಜ್ಞ ಯಜ್ಞಭೃತ್ ಯಜ್ಞಿ ಯಜ್ಞಕೃತ್ ಯಜ್ಞ ಸಾಧನ. ಯಜ್ಞ ಅಂದ್ರೆ ಪರಮಾತ್ಮ, ಪರಮಾತ್ಮ ಅದೇ ರೀತಿ ಕ್ರತು ಅಂದ್ರೆ ಪರಮಾತ್ಮ. ಅದಕ್ಕೆ ಅರ್ಥ ಏನು ಅಂದ್ರೆ, ಯಜ್ಞವೇ ಪರಮಾತ್ಮ ಅಲ್ಲ, ಕ್ರತುವೇ ಪರಮಾತ್ಮನಲ್ಲ, ಅದರೊಳಗೆ ಪರಮಾತ್ಮನ ಪೂರ್ಣ ಸನ್ನಿಧಾನ ಇದೆ ಅಂತ ಅರ್ಥ. ಸಭೆಗಳಲ್ಲೆಲ್ಲ ನಾವು ಚೇರ್ ಸ್ಪೀಕ್ಸ್ ಅಂತ ಹೇಳ್ತಾರೆ, ಅದು ಕನ್ನಡದಲ್ಲಿ ಅನುವಾದ ಮಾಡಿಬಿಟ್ರೆ ಕುರ್ಚಿ ಮಾತಾಡುತ್ತದೆ ಅಂತ ಆಗಿಬಿಡುತ್ತೆ. ಕುರ್ಚಿ ಮಾತಾಡೋದಂತ ಸಾಧ್ಯ ಅಂತ ಮಾತಾಡಿದ್ರೆ ಯಾರೋ ಕೂತಿರ್ತಾರೆ, ಅಷ್ಟು ಕುರ್ಚಿ ಮಾತಾಡಿ ಎಲ್ಲ ಓಡೋಗ್ಬಿಟ್ಟಿರ್ತಾರೆ, ಕುರ್ಚಿ ಯಾರು ಕೂತಿರೋದಿಲ್ಲ. ಅಲ್ಲಿ ಚೇರ್ ಸ್ಪೀಕ್ಸ್, ಚೇರ್ಮನ್ ಸ್ಪೀಕ್ಸ್ ಅಂತ ಅರ್ಥ. ಅದು ಶಾಲ್ಟ್ ಆಗಿ ಚೇರ್ ಸ್ಪೀಕ್ಸ್ ಅಂತ ಹೇಳಿರ್ತಾರೆ. ಇಲ್ಲಿ ಆ ಚೇರ್ ಇದ್ದುಕೊಟ್ಟು ಚೇರ್ಮನ್ ಅಲ್ಲ, ಆದ್ರೆ ಚೇರ್ ಅದ ಹೆಸರು ಯಾವಾಗ ಬರುತ್ತೆ, ಚೇರ್ಮನ್ ಕೂತಿದ್ದಾಗ ಮಾತ್ರ ಟೆಕ್ನಿಕಲಿ ಚೇರ್ ಅಂತ ಆಗೋದು. ಅದು ಯಜ್ಞ ಯಾತಕ್ಕೆ, ದೇವರಲ್ಲಿ ಇದ್ದಾನೆ ಅಂತ ಯಜ್ಞ ಆಗಿದೆ ಅಷ್ಟೇ. ಇದು ಬಲ್ಬ್ ಬೆಳಕೊಡುತ್ತೆ ಅಂತ ಹೇಳಿ ಇದು ಲೈಟ್ ಅಂದ್ಬಿಡ್ತೇವೆ ಅಷ್ಟೇ, ಬಲ್ಬ್ ತೋರಿಸ್ ಲೈಟ್ ಅಂದ್ಬಿಡ್ತೇವೆ, ಆರಿಸ್ಬಿಡ್ತಾನೆ. ಲೈಟ್ ಅಲ್ಲ, ಅದು ಬರೀ ಬಲ್ಬ್ ಅಷ್ಟೇ, ಉರಿತಿರ್ಬೇಕಾದ್ರೆ ಲೈಟ್ ಅಂತ ಕರೀತಾನೆ. ಲೈಟ್ ಬೇರೆ, ಬಲ್ಬ್ ಎಷ್ಟು ವ್ಯತ್ಯಾಸ ಇದೆ ಅದಕ್ಕೀಗ. ಅದು ಪರಮಾತ್ಮ ಒಳಗಿದ್ರೆ ಯಜ್ಞ, ಇಲ್ಲದ್ರೆ ಜಸ್ಟ್ ಆರ್ಡಿನರಿ ಕರ್ಮ ಅಷ್ಟೇ. ಪರಮಾತ್ಮ ಇದ್ರೆ ಕರೆತು, ಇಲ್ಲ ಹೋದ್ರೆ ಇಲ್ಲ. ಅದಕ್ಕೆ ನಾನಿರಬೇಕು ಪ್ರತಿಯೊಂದು, ನಾನೇ ಹೀಟರು, ನಾನೇ ಕರೆಂಟ್ ಇದ್ದಾಗ ಹೇಳಿಬಿಟ್ರೆ ಅದು ಹೀಟರು, ಫ್ರಿಜ್ಜು, ಮತ್ತೆ ಏನು ವಾಷಿಂಗ್ ಮಿಷನ್ನು ಏನೇ ಇರಲಿ, ಗೀಜರು, ಗೀಜರ್ ಎಲ್ಲದಕ್ಕೇನು ಬೇಕು. ಅದು ಗೀಜರ್ ಗೀಜರ್ ಆಗೋದು ಯಾವಾಗ, ಕರೆಂಟ್ ಬಂದರೆ. ಅದು ಹೀಟರ್ ಹೀಟರ್ ಆಗೋದು ಯಾವಾಗ, ಕರೆಂಟ್ ಬಂದರೆ. ಫ್ರಿಜ್ ಫ್ರಿಜ್ ಆಗೋದು ಕರೆಂಟ್ ಬಂದರೆ. ಮತ್ತು ಯಾರೇ ಏನೇ ಆಗಬೇಕಾದ್ರೂ ಒಳಗೆ ದೇವರು ಕೂತ್ರೆ, ಇಲ್ಲದವರು ಎಲ್ಲ ಏನು, ಅರಿತು ಕಣನೆಂದು ಕೇಳುವರು ಬುಧ ಜನ. ಏನೂ ಅಲ್ಲ. ಅಲ್ಲ ಕರೆಂಟ್ ಇಲ್ಲ, ಫ್ರಿಡ್ಜ್ ಹಾಕಿ ಇಲ್ಲವ ಕರೆಂಟ್ ಇಲ್ಲ, ಹೀಟರ್ ಹಾಕಿ ಕರೆಂಟ್ ಇಲ್ಲ. ಹೀಟರ್ದಲ್ಲಿ ಇಟ್ಟರಷ್ಟು ಫ್ರಿಡ್ಜ್ ಒಳಗೆ ಇಟ್ಟರು ಅಷ್ಟೇ, ಇಟ್ಲೇಸ್ ನೋ ಡಿಫರೆನ್ಸ್ ಆಗ. ಕರೆಂಟ್ ಇಲ್ಲದ ಕಾಲಕ್ಕೆ ಎಲ್ಲಿ ಇಟ್ಟರು ಅಷ್ಟೇನೆ, ಕರೆಂಟ್ ಇದ್ದಾಗ ಎಲ್ಲ ಸಪರೇಟ್ ಆಗಿಬಿಡುತ್ತೆ, ಇಮ್ಮಿಡಿಯೇಟ್ ಆಗಿ ಹೆಸರು ಬಂದ್ಬಿಡುತ್ತೆ. ಅರ್ಜುನ, ಯಜ್ಞದೊಳಗೆ ನಾನಿದ್ದು ಯಜ್ಞವನ್ನಾಗಿ ಮಾಡಿದ್ದೇನೆ, ಕೃತುವಿನೊಳಗೆ ನಾನಿದ್ದು ಕೃತವನ್ನಾಗಿ ಮಾಡಿದ್ದೇನೆ. ತುಪ್ಪ ತುಪ್ಪ ಯಾತಕ್ಕಾಗಿದೆ, ಆಜ್ಯನಾಗಿ ನಾನು ಒಳಗೆ ಕೂತಿದ್ದೇನೆ. ತುಪ್ಪವೇ ಪರಮಾತ್ಮನಲ್ಲ, ಆ ತುಪ್ಪವಾಗಲಿ ಪರಮಾತ್ಮ ಬೇಕು. ಕರೆಂಟೇ ಫ್ರಿಡ್ಜ್ ಅಲ್ಲ, ಆದ್ರೆ ಫ್ರಿಡ್ಜ್ ವರ್ಕ್ ಆಗಲ್ಲ ಕರೆಂಟ್ ಬೇಕು. ಕರೆಂಟೇ ವಾಷಿಂಗ್ ಮಿಷಿನ್ ಅಲ್ಲ, ಆದ್ರೆ ಕರೆಂಟ್ ಇವತ್ತು ಫ್ರಿಡ್ಜ್ ವರ್ಕ್ ಕರೆಂಟ್ ವಾಷಿಂಗ್ ಮಿಷಿನ್ ವರ್ಕ್ ಮಾಡಲಿಕ್ಕೆ ಕರೆಂಟ್ ಬೇಕು. ಈ ಮಾತು ಅರ್ಥ ಮಾಡಿಕೊಂಡ್ರೆ ನೀವು ಮೊದಲೇ ಹೇಳಿದ್ದೇನೆ, ಸೈಂಟಿಫಿಕ್ ಡೆವಲಪ್ಮೆಂಟ್ ಅಲ್ಲಿ ನೋಡ್ತಾ ಹೋದಂತೆ ನಮಗೆ ಶಾಸ್ತ್ರ ಚೆನ್ನಾಗಿ ಅರ್ಥ ಆಗುತ್ತೆ. ಕೆಟ್ಟ ದಿನ ಸೈನ್ಸ್ ಓದಿ ಜನ ಕೆಟ್ಟೋಗ್ತಾರೆ ಅಂತ ಕೊಡ್ತಾರೆ, ಕೆಟ್ಟೋಗೋದಿಲ್ಲ, ಸರಿಯಾಗಿ ಅರ್ಥ ಮಾಡ್ಕೋತಾನೆ. ಕೆಡೋರು ಶಾಸ್ತ್ರ ಓದಿ ಕೆಡಬಹುದು, ಸೈನ್ಸ್ ಓದೇ ಕೆಡಬೇಕಾಗಿಲ್ಲ. ಕೆಡ್ಲಕ್ಕೆ ಹೋದ್ರೆ ಎಲ್ಲಿ ಬೇಕಾದ್ರೂ ಕೆಡ್ತಾನೆ ಮನುಷ್ಯ. ಆದ್ರೆ ಓದಕ್ಕೆ ಹೋದ್ರೆ ಸೈನ್ಸ್ ಓದಿದ್ರೆ ಒಳ್ಳೆ ತತ್ವಜ್ಞಾನಿ ಆಗ್ಲಿಕ್ಕೆ ಸಾಧ್ಯತೆ ಉಂಟು. ಅರ್ಥ ಆಗುತ್ತೆ ಅವ್ರಿಗೆ, ಓಹೋ ಜೀವನದಲ್ಲಿ ನಮ್ಗೆ ಈಗ ಅರ್ಥ ಆಗುತ್ತೆ ದೇವ್ರು ಎಲ್ಲದಕ್ಕೂ ಹೇಗೆ ಬೇಕು ಅನ್ನೋದಕ್ಕೆ. ಇವತ್ತು ಕರೆಂಟ್ ಎಲ್ಲದಕ್ಕೂ ಹೇಗೆ ಬೇಕು ಅಂತ ನಮ್ಗೆ ಅರ್ಥವಾದ್ರೆ ತಿಳಿಯುತ್ತೆ ಅಂತ ಹೇಳುತ್ತಾ. ಇವಾಗ ಕರೆಂಟ್ ಲಿಮಿಟೇಷನ್ ಇದೆ, ನಮ್ಗೆ ಬೇಕಾದ ಸೀಮೆಣ್ಣೆ ದೀಪವ್ರಿಗೆ ಕರೆಂಟ್ ಬೇಕಾಗಿಲ್ಲ ನಮಗೆ. ಆದ್ರೆ ದೇವ್ರನ್ನೇನು ಅಡ್ಜಸ್ಟ್ ಮಾಡ್ಕೊಂಡು ನಮಗೆ ದೇವ್ರು ಬೇಡ ಅಂತ ಹೇಳಕ್ ಬರೋದಿಲ್ಲ. ಎಕ್ಸಾಂಪಲ್ ಟೋಟಲ್ ಅಲ್ಲ, ಮತ್ತೆ ಕರೆಂಟಿನ ಬಿಟ್ಬೇಕಾದ್ರೆ ನಾವು ಬದುಕಬಹುದು, ಆದರೆ ದೇವ್ರ ಬದುಕಾಗೋದಿಲ್ಲ ಅಂತ ಹೇಳ್ತಾಗೇನೆ ದೇವರ ಎಕ್ಸಾಂಪಲ್ಗೆ ಇನ್ನೊಂದು ವಸ್ತುವನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಅಂತ ಹೇಳ್ಬಿಡ್ತ. ದೇವರು ಎಷ್ಟು ದೊಡ್ಡವನು, ದೇವರ ಹಿರಿಮೆ ಎಷ್ಟು ದೊಡ್ಡದು ಅಂತ ಹೇಳೋದು ಕೊರಟ್ರೆ ಅದು ಪ್ಯಾರಲ್ ಆಗಿರೋ ಮತ್ತೊಂದು ವಸ್ತು ಇಲ್ಲೇ ಇಲ್ಲ, ಇದ್ರೆ ಅದು ದೇವರಾಗಿಬಿಡ್ತಿತ್ತು ಅಷ್ಟೇನೆ, ಅಂತ ವಸ್ತು ಇನ್ನೊಂದಿಲ್ಲ. ಅಷ್ಟು ಶ್ರೇಷ್ಠನಾದವ. ರಾಮಾಯಣದಲ್ಲಿ ಹೇಳ್ತಾರೆ ರಾಮರ ರಾವಣರ ಯುದ್ಧ ಚೆನ್ನಾಗಿತ್ತು, ಭಾರಿ ಚೆನ್ನಾಗಿತ್ತು ಅಂತ ಹೇಳುತ್ತಾರೆ. ಸರಿ ಹೇಗಿತ್ತು ಹೇಳಿಬಿಡಿ, ಹೇಗಿದೆ ಎಕ್ಸಾಂಪಲ್ ಕೊಡಿ ಅಂತ ಕೇಳಿದರೆ ಕೊಡೋಣ, ಕೊಡ್ತೇವೆ ಅಂತ ಹೇಳ್ತಾರೆ. ಹೇಗೆ ಕೊಡಬಹುದು, ಆಕಾಶ ಹೇಗಿದೆ ಅಂದ್ರೆ ಏನು ಹೇಳ್ಬೇಕು ನಾವೀಗ? ಆಕಾಶ ಹೇಗಿದೆ ಎಕ್ಸಾಂಪಲ್ ಕೊಡೋಕೆ ಬರುತ್ತೆ ಯಾರ್ಯಾರು ಕೂಡ? ಆಕಾಶ ಹೇಗಿದೆ, ವಾಲ್ಮೀಕಿಗಳು ಬರೀತಾರೆ ಗಗನಂ ಗಗನಾಕಾರಂ, ಆಕಾಶ ಆಕಾಶ ಇದ್ದಾಗಿದೆ ಅಷ್ಟೇ. ಹೋಗಲಿ, ಸಮುದ್ರ ಹೇಗಿದೆ, ಸಮುದ್ರ ಹೇಗಿದೆ, ಆಕಾಶ ಇದ್ದ ಸಮುದ್ರ ಇಲ್ಲ, ಮತ್ತೆ ಯಾವುದರಂತನೂ ಸಮುದ್ರ ಇಲ್ಲ. ಸಮುದ್ರ ಹೇಗಿದೆ ಅಂದ್ರೆ ಸಾಗರ ಸಾಗರೋಪಮಃ, ಸಮುದ್ರ ಸಮುದ್ರ ಇದ್ದಾಗೆ ಇದೆ. ಸರಿ, ರಾಮರಾವಣರ ಯುದ್ಧ ಹೇಗಿತ್ತು ಅಂದ್ರೆ ರಾಮರಾವಣಯೋರ್ ಯುದ್ಧಂ ರಾಮರಾವಣಯೋರಿವ. ರಾಮರಾವಣರ ಯುದ್ಧ ಹೇಗಿತ್ತಪ್ಪ ಅಂದ್ರೆ ರಾಮರಾವಣ ಯುದ್ಧ ಇದ್ದಾಗೆ ಇತ್ತು ಅಂತ ಹೇಳಿಬಿಟ್ಟು ಇನ್ನೊಂದು ಹೊರಸಕ್ಕೆ ಬರೋದಿಲ್ಲ. ಈ ಮಾತನ್ನು ಅರ್ಥ ಮಾಡ್ಕೊಂಡು ಅನನ್ವಯ ಅಂತ ಹೇಳ್ತಾರೆ, ಫಿಗರ್ ಆಫ್ ಸ್ಪೀಚ್ ಉಪಮ ಈಗೆಲ್ಲ ಕೇಳಿರ್ತೇವಲ್ಲ, ಅನನ್ವಯ ಅಂತ ಹೇಳ್ತಾರೆ. ಇನ್ನೊಂದು ಹೋಲಿಕೆ ಕೊಡ್ಲಿಕ್ಕೆ ಬರೋದಿಲ್ಲ. ಅಂಥ ವಿಷಯಗಳು ದೇವ್ರ ಬಗ್ಗೆ ತುಂಬಾ ಏನ್ ಮಾಡ್ತಾರೆ, ಯಾವುದೋ ಒಂದು ಎಕ್ಸಾಂಪಲ್ ಕೊಡ್ತಾರೆ ತಪ್ಪಲ್ಲ, ಅರ್ಥ ಮಾಡ್ಕೊಳ್ಲಿಕ್ಕೆ ಅದ್ರ ಎಕ್ಸಾಂಪಲ್ಲೇ ಅಷ್ಟೇ ತಿಳ್ಕೊಂಡ್ಬಿಟ್ರೆ ತಪ್ಪಾಗುತ್ತೆ, ದೇವ್ರು ಲಿಮಿಟೆಡ್ ಆಗಿಬಿಡ್ತಾನೆ, ಹಾಗೆ ಮಾಡಬಾರದು. ಅರ್ಜುನ, ಮಂತ್ರೋಹಂ ಅಹಮೇವ ಆಜ್ಯಂ, ಅಹಮೇವ ಆಜ್ಯಂ, ಅಹಂ ಅಗ್ನಿ ಅಹಂ ಹುತಂ, ನಾನೇ ಅಗ್ನಿ, ನಾನೇ ಹೋಮಿಸಲ್ಪಟ್ಟಂತ ಪದಾರ್ಥ ಹವಿಸ್ಸು ಅಂತ ಅರ್ಥ. ಅದಕ್ಕೆ ಪಿತಾಹಂ ಅಶ್ಯ ಜಗತಃ, ಮಾತಾ ಧಾತಾ ಪಿತಾಮಹಃ, ಪಿತಾ ಅಹಂ ಅಶ್ಯ ಜಗತಃ, ಇಡೀ ಜಗತ್ತಿಗೆ ತಂದೆ ನಾನು, ಮಾತಾ ತಾಯಿ ನಾನು, ಪಿತಾಮಹಃ ಪಿತಾಮಹ ತಾತ ನಾನು. ಅಷ್ಟೇ ಅಲ್ಲ, ವೇದ್ಯಂ ಅತ್ಯಂತ ತಿಳಿಯಲ್ಪಡಲೇಬೇಕಾದ ವಸ್ತು ಯಾವುದು ಅಂದ್ರೆ ನಾನೇನೆ. ಪವಿತ್ರಂ ಅತ್ಯಂತ ಪವಿತ್ರವಾದ ವಸ್ತು ಯಾವುದು ಅಂದ್ರೆ ಪರಮಾತ್ಮನೇ. ಅದಕ್ಕೆ ಎರಡರ್ಥ, ಪರಮಾತ್ಮ ಪವಿತ್ರ, ಪರಮಾತ್ಮನಿಗೆ ಅರ್ಪಿತವಾದ ಅದು ಪವಿತ್ರ. ಮತ್ತೆ ಒಂದು ಹೂವಿರುತ್ತೆ ತಲೆ ಮೇಲೆ ಇಟ್ಕೊಂಬೋದಿಲ್ಲ, ದೇವರಿಗೆ ಹಾಕಿ ಕೊಡ್ತಾರೆ ತಲೆ ಮೇಲೆ ಇಟ್ಕೊಳ್ತಾನೆ, ಯಾಕೆ ಪವಿತ್ರ ಆಗೋಯ್. ದೇವರಿಗೆ ಹಾಕ್ತಾನೆ ಮೊದಲು ನೀರು, ಅಭಿಷೇಕ ಮಾಡ್ತಾನೆ, ಆಮೇಲೆ ತೀರ್ಥ. ಮೊದಲು ನೀರು ಆಮೇಲೆ ತೀರ್ಥ, ದೇವರಿಗೆ ಕೊಡೋದಕ್ಕಿಂತ ಮುಂಚೆ ಹಣ್ಣು, ಕೊಟ್ಟಾದ್ಮೇಲೆ ಪ್ರಸಾದ, ಎಷ್ಟು ಡಿಫರೆನ್ಸ್ ಆಗುತ್ತದೆ. ವೇದ್ಯಂ ಪವಿತ್ರ ಓಂಕಾರ, ಗಂಗಾ ನದಿ ಪವಿತ್ರ ಯಾತಕ್ಕಾಯಿತು, ಪರಮಾತ್ಮನ ಪಾದದಿಂದ ಪಾದೋದಕವಾದ್ದರಿಂದ ಅದಕ್ಕೆ ಪಾವಿತ್ರ್ಯ ಬಂತು. ದೇವರ ಮಹಿಮೆ ಅದು, ದೇವರು ಏನು, ದೇವರ ಸಂಪರ್ಕ ಹೆಸರು ಹೇಳಿದ್ರೆ ಪುಣ್ಯ, ದೇವರ ಕಾಂಟ್ಯಾಕ್ಟ್ ಬರ್ತಿರ್ಲಿಕ್ಕೆ ಆಗುತ್ತೆ. ಅದು ವೈರು ಕರೆಂಟ್ ಬಂತಷ್ಟು ಅದಕ್ಕೆ ವೈರ್, ಓ ಕರೆಂಟ್ ಅಂತ ಹೇಳಿ ಇಮಿಡಿಯೇಟ್ ಟೋಟಲ್ ಚೇಂಜ್. ಅದು ಸ್ವಿಚ್ ಆನ್ ಮಾಡಿದ ತಕ್ಷಣ ಬೇರೆ, ಆಫ್ ಮಾಡಿದ ತಕ್ಷಣ ಬೇರೆ. ಆಫ್ ಆನಿಗೆ ದೇವರ ಸನ್ನಿಧಾನ ಇದ್ರೇನೆ ಬೇರೆ, ಸನ್ನಿಧಾನ ಇಲ್ಲದೆ ಹೋದ್ರೆ ಬೇರೆ. ಶಿಲ್ಪಿ ಮೂರ್ತಿ ಕಡಿತಾ ಇರ್ತಾರೆ, ನೀರು ಕೂತ್ಬಿಟ್ಟಿರ್ತಾರೆ ಆರಾಮಾಗಿ, ಕೂತು ಪಟ ಪಟ ಹೊಡಿತಿರ್ತಾರೆ, ನೋಡೋದು ಸಿಟ್ಟು ಬಂದು ಅವ್ನು ನೋಡ್ಬಿಡ್ತಾರೆ ಏನೇ ಮೂರ್ತಿ ಹೊಡಿತಾ ಅಂತ ಹೇಳಿಬಿಟ್ಟು. ಮೇಲೆ ಕೂತ್ಕೊಂಡಿರ್ತಾನೆ ಅವನು, ಇನ್ನು ಅಟ್ ಕೂತ್ಕೊಂಡ್ರೆ ಪುಣ್ಯ, ಇನ್ನೇನು ಮಾಡ್ತಾನೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಬುತ್ತಿ ಎಕಡೆ ಇಟ್ಟಿರ್ತಾರೆ, ತಲೆ ಮೇಲೆ ಬುತ್ತಿ ಇಟ್ಟಿರ್ತಾರೆ, ಕಾಲು ಹೊಡಿತಾ ಇರ್ತಾರೆ ಕೂತ್ಕೊಂಡು, ಎಂಜುಲ ಅನ್ನ ಹೊಡಿತಾ ಇರ್ತಾನೆ ಕೂತ್ಕೊಂಡು. ಅದೇನು ಬರೀ ಶಿಲೆ ಅಷ್ಟೇ, ಅದೆಲ್ಲ ಮುಗಿದೋಗಿ ಬಿಡುತ್ತೆ. ಆಮೇಲೆ ತರ್ತಾನೆ, ಪ್ರತಿಷ್ಠಾಪನೆ ಶುರು ಮಾಡ್ತಾರೆ, ಮಂತ್ರಗಳು ಹೇಳ್ತಾರೆ, ಆಗ ಅದು ಮೂರ್ತಿ ಅಲ್ಲ, ಸಾಕ್ಷಾತ್ ಭಗವಂತ ಬಂದುಬಿಟ್ಟಿದ್ದಾನೆ ಅಂತ. ಯಾವ ರೂಪ ಕೆತ್ತಿರ್ತಾರೆ ಆ ರೂಪದ ಆವಾಹನೆ ಆಗುತ್ತೆ. ಎಷ್ಟು ಡಿಫರೆನ್ಸ್ ಇದೆ ಈಗ ಅಂದ್ರೆ, ಆ ಮೂರ್ತಿಗಿಂತ ಬರೀ ಪ್ರತಿಮೆ ಬೇರೆ, ದೇವರು ಬಂದಾಗ ಅದು ಪರಮಾತ್ಮನ ಸನ್ನಿಧಾನ, ಬಂದಾಗ ವ್ಯಕ್ತಿನೇ ಬೇರೆ. ಇದನ್ನ ಅರ್ಥ ಮಾಡ್ಕೊಳ್ತಾ ಹೊರಟ್ರೆ ಎಲ್ಲ ವಸ್ತುಗಳು ಬರೀ ವಸ್ತುಗಳಷ್ಟೇ, ದೇವರು ಬಂದಾಗ ಅದರ ರೀತಿಯೇ ಬೇರೆ ಆಗಿಬಿಡುತ್ತೆ. ಪಾವಿತ್ರ ಬರಬೇಕು ಅಂತಿದ್ರೆ ದೇವರ ಸಂಪರ್ಕ ಬರಲೇಬೇಕು. ಅದಕ್ಕೆ ವೇದ್ಯಂ ಪವಿತ್ರಂ, ಅದನ್ನೇ ವಿಷ್ಣು ಸಹಸ್ರನಾಮದಲ್ಲಿ ಪವಿತ್ರಾಣಾಂ ಪವಿತ್ರಂ ಯೋ ಮಂಗಳಾಣಾಂಚ ಮಂಗಳಂ, ಮತ್ತೆ ಒಳಗಡೆ ಪವಿತ್ರಂ ಮಂಗಳಂ ಪರಂ, ಆರಂಭದಲ್ಲೂ ಪವಿತ್ರ, ನಾಮಾವಳಿಯಲ್ಲೂ ಪವಿತ್ರ ಅಂತ ಬರುತ್ತೆ. ನಮಗೆ ಪವಿತ್ರ ಅಂದ್ರೆ ದರ್ಭೆ ಗೊತ್ತಷ್ಟೇ, ಪವಿತ್ರ ಹಾಕೊಂಡು ದರ್ಭೆ ಹಾಕೊಂಡು ಕುತ್ಕೊಂಡ್ಬಿಡ್ತಾರೆ ಅಷ್ಟೇ ಅಲ್ಲ. ದರ್ಭೆಗೆ ಪವಿತ್ರ ಅಂತ ಹೆಸರಿದೆ. ಆದರೆ ಅತ್ಯಂತ ಪವಿತ್ರವಾದದ್ದು ಯಾವುದು ಅಂದ್ರೆ ಪರಮಾತ್ಮ. ವೇದ್ಯಂ ಪವಿತ್ರಂ ಓಂಕಾರ. ಓಂಕಾರ ಯಾರನ್ನು ಹೇಳುತ್ತೆ? ಪರಮಾತ್ಮನ ಹೇಳುತ್ತೆ. ನಿನ್ನೆ ಹೇಳಿ ಬನ್ನೆ, ಆ ಊಮ ಮೂರು ಸೇರಿ ಓಂ ಅಂತಾಗತ್ತೆ. ಆ ಅಂದ್ರೆ ಸೃಷ್ಟಿ, ಊ ಅಂದ್ರೆ ಸ್ಥಿತಿ, ಮಾ ಅಂದ್ರೆ ನಾಶ. ತಮಾಷೆ ಗೊತ್ತಾ? ಅನ್ನಿ ನೋಡಿ ನಿಮಗೆ ಗೊತ್ತಾಗತ್ತೆ. ಆ ಅಂದ್ರೆ ಸೃಷ್ಟಿ, ಊ ಅಂದ್ರೆ ಸ್ಥಿತಿ, ಮಾ ಅಂದ್ರೆ ನಾಶ. ಆ ಬಾಯಿ ಮುಚ್ಕೊಂಡು ಆ ಅನ್ನಿ ನೋಡಂತೆ ಅನ್ನಕ್ಕೆ ಬರೋದಿಲ್ಲ, ಬಾಯಿ ತೆಗಿಲೇಬೇಕು ಅದಕ್ಕೆ. ಅದು ಸೃಷ್ಟಿ, ಬಾಯಿ ತೆಗೆದ ಓಪನ್ ಆಯ್ತು ಈಗ. ಆ ಸೃಷ್ಟಿ ಕಾರ್ಯಕ್ರಮ ಅದು. ಆಮೇಲೆ ಹೂ ಅನ್ನಿ, ಬಾಯಿ ಮುಚ್ಚಬೇಕಾಗಿಲ್ಲ ತೆಗಬೇಕಾಗಿಲ್ಲ, ಹೂ ಹಾಗೆ ಅನ್ನಬಹುದು. ಹೂ ಹಾಗೆ ಅಂತಾರೆ, ಸ್ಥಿತಿ ತೆಗೆದು ಬಾಯಿ ಹಾಗೆ ಇರುತ್ತೆ ಅಂತ ಅರ್ಥ. ತೆಗೆದು ಮುಚ್ಚಿ ಹೇಳಬೇಕಾಗಿಲ್ಲ. ಅದನ್ನ ಮಾ ಅನ್ನಿ ಮುಚ್ಚದೆ ಹೇಳಕ್ ಬರೋದಿಲ್ಲ, ಕ್ಲೋಸ್ ಮಾಡಲೇಬೇಕಾದ್ರೆ. ಅದು ಲಯ, ಇದು ಸೃಷ್ಟಿ, ಅದು ಲಯ. ಆ ಊ ಮ ಮೂರು ಅಕ್ಷರಗಳು ಸೃಷ್ಟಿ ಸ್ಥಿತಿ ಲಯದ ಸಂಕೇತ. ಮೂರು ಸೇರಿ ಒಬ್ಬನೇ ಮಾಡ್ತಾನೆ, ಅದರಿಂದ ಓಂ ಅಂತಾಯ್ತು. ಸೃಷ್ಟಿ ಮಾಡೋನೊಬ್ಬ, ಸ್ಥಿತಿ ಮಾಡೋನೊಬ್ಬ, ಲಯ ಮಾಡೋನ್ ಬೇರೆ ಅಲ್ಲ. ನಮ್ಮ ದೃಷ್ಟಿಯಲ್ಲಿ ವಿಷ್ಣು ಸೃಷ್ಟಿಕರ್ತ, ಬ್ರಹ್ಮ ಸೃಷ್ಟಿಕರ್ತ, ಶಿವ ಲಯಕರ್ತ. ಇದು ಸೆಕೆಂಡರಿ ಸ್ಟೇಜ್ ಒಳಗೆ. ಪ್ರೈಮರಿ ಸ್ಟೇಜಲ್ಲಿ ಮೂರು ಭಗವಂತನೇ ಮಾಡೋದು. ವಿಷ್ಣುವೇ ಸೃಷ್ಟಿಕರ್ತ, ವಿಷ್ಣುವೇ ಸ್ಥಿತಿಕರ್ತ, ವಿಷ್ಣುವೇ ಲಯಕರ್ತ. ಪ್ರೈಮರಿ ಸಿಗ್ನಲ್ ಅದೊಂದೇ ಮಾಡು. ಅದಕ್ಕೆ ಮೂರು ರೂಪಗಳು ಪರಮಾತ್ಮ ಒಂದೇ ಅಂತ ಹೇಳೋದಕ್ಕೋಸ್ಕರ ಓಂ ಅಂತ ಕರೆದಿದ್ದ ಪರಮಾತ್ಮ. ಓಂ ಕೆಲವೊಬ್ಬರೇ ಅಧಿಕಾರಿ ಸೈನ್ ಮಾಡ್ತಾ ಇದ್ದಾನೆ, ಒಬ್ಬನಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಸೈನ್ ಮಾಡ್ತಾನೆ, ಇನ್ನೊಬ್ಬರಿಗೆ ಡಿಸ್ಮಿಸಲ್ ಆರ್ಡರ್ ಸೈನ್ ಮಾಡ್ತಾನೆ, ಒಬ್ಬನಿಗೆ ಆರ್ಡರ್, ಒಬ್ಬನಿಗೆ ಆರ್ಡರ್, ಒಬ್ಬನಿಗೆ ಲೀವ್ ಮಾಡ್ತಾನೆ, ಒಬ್ಬನ ರಿಪೋರ್ಟ್ ಡ್ಯೂಟಿ ರಿಪೋರ್ಟ್ ತಗೊಳ್ತಾನೆ, ಒಬ್ಬನೇ ಮಾಡ್ತಾನೆ. ಮತ್ತೆ ಒಂದು ಈ ಅಷ್ಟು ಅಣೆಬಾರ ಇದ್ದೆ ಅವ್ಯವಸ್ಥೆ. ಅವನಿಗೊಬ್ಬನಿಗೆ ಒಂದೊಂದು ಮಾಡಿದ್ರೆ ಗೋವಿಂದ, ಎಷ್ಟರ ಆಫೀಸರ್ ಇರಬೇಕಾಗಿತ್ತು ಅವನು. ತಗೊಳ್ಳೋಕೊಬ್ಬ, ದುಡ್ಲಕ್ಕೊಬ್ಬ, ಮಾಡೋಕ್ಕೊಬ್ಬ ಮಾಡಿದ್ರೆ ಕತೆ ಮುಗಿದೋಗ್ತಿ. ಇಷ್ಟಿಟ್ಕೊಂಡೆ ನಮ್ಗೆ ಯಾಕೋ ಗೊತ್ತಿಲ್ಲ, ನನ್ನ ಗಮನ ಇಲ್ಲ ಅಂತ ಹೇಳಿಬಿಡ್ತಾನೆ. ಫುಲ್ ಕಂಟ್ರೋಲ್ ಬರಬೇಕಾದ್ರೆ ಇದ್ರೆ ಮಾತ್ರ, ಇಲ್ಲದ್ರೆ ಫುಲ್ ಕಂಟ್ರೋಲ್ ಸಿಗೋದೇ ಇಲ್ಲ ಅದಕ್ಕೆ. ದೇವರು ಎಲ್ಲವನ್ನೂ ಹೊಂದಿದ್ದಾನೆ, ಅದಕ್ಕೆ ಓಂ ಅಂತ ಕರೀತಾರೆ. ವೇದ್ಯಂ ಪವಿತ್ರಂ ಓಂಕಾರ ಋಕ್ ಸಾಮ ಯಜುರೇವಚ. ಋಗ್ವೇದದಲ್ಲಿ ಪರಮಾತ್ಮ ಇದ್ದಾನೆ, ಯಜುರ್ವೇದದಲ್ಲಿ ಪರಮಾತ್ಮ ಇದ್ದಾನೆ, ಸಾಮವೇದದಲ್ಲಿ ಪರಮಾತ್ಮ ಇದ್ದಾನೆ. ಋಕ್ ಯಜು ಸಾಮ, ಆ ಮೂರು ವೇದಗಳ ಫಾರ್ಮ್ ಬೇರೆ ಬೇರೆ ಇರಬಹುದು, ಆದರೆ ಗುರಿ ಮಾತ್ರ ಪರಮಾತ್ಮನೇ. ಋಗ್ವೇದದಲ್ಲೂ ಹರಿರೇವ ಪರಹ ಹರಿರೇವ ಗುರುಹು, ಹರಿರೇವ ಜಗತ್ ಪಿತೃಮಾತ್ರ ಜತಿ ಅಂತಾನೆ ಬಂದಿರೋದು. ಯಜುರ್ವೇದದಲ್ಲೂ ಅದೇ ಬಂದಿರೋದು, ಸಾಮವೇದದಲ್ಲೂ ಅದೇ ಬಂದಿರೋದು. ವೇದ ಬದಲಾದ ಮಾತ್ರಕ್ಕೇನೆ ಇವತ್ತು ಯಾವ ಸ್ಟೇಟ್ ತಗೊಂಡ್ರೆ ನಮ್ಮ ಇಂಡಿಯಾ ಇಂಡಿಯಾ ಅಂತ ಹೇಳ್ತೇವಲ್ಲ ಹಾಕಿ, ಕರ್ನಾಟಕ ಇಂಡಿಯಾ, ಆಂಧ್ರ ಇಂಡಿಯಾ, ಎಲ್ಲ ಪರಮಾತ್ಮ. ಸಬ್ ಕ್ಲಾಸಿಫಿಕೇಶನ್ ಬೇರೆ, ಮೇನ್ ಒಂದರಲ್ಲೇ ಬರೋದು. ಋಗ್ವೇದ ಯಜುರ್ವೇದ ಏನೇ ಆಗಿರಲಿ, ಮುಂದೆ ತಾನೇ ಹೇಳುತ್ತಾನೆ. ವೇದ ಇಷ್ಟ ಸರ್ವೈ ರಹಮೇವ ವೇದ್ಯ. ವೇದ ಯಾವುದೇ ಆಗಿದ್ರು ಕೂಡ ಇವತ್ತು ಯಾವ ಪ್ರೊಫೆಷನ್ ಬೇಕಾದ್ರೂ ಇರಲಿ, ಅದು ಸರ್ಕಾರ ಸಿಟಿಜನ್ ಆಫ್ ಇಂಡಿಯಾ ಆಗಿ ಮುಂದಿನ ಕೆಲಸದಲ್ಲಿ ಹೇಗೆ ನಮ್ಮ ದೇಶದಲ್ಲಿ ಇರ್ತಾರೋ ಹಾಗೆ. ಇದು ಋಕ್ ಸಾಮ ಯಜುರೇವಚ ನಾಲ್ಕಷ್ಟ ಭಗವಂತ ಹೇಳಿದ. ಗತಿ ಭರ್ತ ಸಾಕ್ಷಿ, ಗತಿ ಭರ್ತ ಪ್ರಭು ಸಾಕ್ಷಿ ಸುಹೃತ್ ಶರಣಂ, ಒಂದೊಂದೇ ಹೇಳ್ತಾ ಹೋಗ್ತಾನೆ. ಪ್ರಭವ ಪ್ರಳಯ ಸ್ಥಾನಂ ನಿಧಾನಂ ಬೀಜಂ ಅವ್ಯಯಂ. ಇಲ್ಲಿವರೆಗೂ ವಿಜ್ಞಾನದ ವಿಶ್ಲೇಷಣೆ ಇದಿಷ್ಟು ಕೂಡ. ತಪಾಮಿ ಅಹಂ ವರ್ಷಂ ನಿಗೃಹಾಮಿ ಉತ್ಸೃಜಾಮಿ ಚ ಅಮೃತಂ ಮೃತ್ಯುಶ್ಚ ಅಮೃತಂಚೈವ. ಅಮೃತ್ಯ ಮತ್ತು ಮೃತ್ಯು ಸರಸಚ್ಚ ಅಹಂ ಅರ್ಜುನ. ಇಲ್ಲಿವರೆಗೂ ವಿಜ್ಞಾನದ ನಿರೂಪಣೆ. ಇಷ್ಟು ಶ್ಲೋಕಗಳಲ್ಲಿ ಪರಮಾತ್ಮ ತನ್ನ ವ್ಯಾಪ್ತಿ ಎಷ್ಟು ಅಂತ ಹೇಳುತ್ತಾನೆ. ಗತಿ ಎಲ್ಲದಕ್ಕೂ ಗತಿ ಯಾರು? ಪರಮಾತ್ಮನೇ. ನಾನು ನಾವೊಂದು ಹೇಳ್ತೇವೆ ಅಷ್ಟೇ, ಗತಿ ಅಂತ ಪದ ಉಪಯೋಗಿಸ್ತೇವೆ, ಭಕ್ತಿಯಿಂದ ಅಲ್ಲ. ಹೋಯ್ತು ದೇವರೇ ಗತಿ ಅಂದ್ರೆ ಹೋಯ್ತು ಅಂತ ಅರ್ಥ. ದೇವರೇ ಗತಿ ಏನು ಬರೋದಿಲ್ಲ, ಹುಡುಗ ದೇವರೇ ಗತಿ ಫೇಲು ಅಂತ ಅರ್ಥ. ಅದು ಇನ್ನೇನಲ್ಲ, ನಾವು ಗತಿ ಸಹ ಕೆತ್ತರ್ಥಲ್ಲಿ ಉಪಯೋಗಿಸ್ತೇವೆ. ಗತಿ ಎಂದರೆ ಗುರಿ ಅಂತ ಅರ್ಥ. ಗತಿ ಎಂದರೆ ಗುರಿ. ಎಲ್ಲದಕ್ಕೂ ಗುರಿ ಯಾರು? ಪರಮಾತ್ಮನೇ. ಇವತ್ತು ಆಫೀಸ್ನಲ್ಲಿ ಏನೇ ಕೆಲಸ ಮಾಡಲಿ, ಗುರಿ ಏನು? ಗೌರ್ಮೆಂಟ್ ಸರ್ವೆಂಟ್ ಅಷ್ಟೇ. ಏನೇ ಅಟೆಂಡರ್ ಆಗಿರ್ಬೋದು, ಕ್ಲಾಸ್ ಒನ್ ಆಫೀಸರ್ ಆಗಿರ್ಬೋದು, ಆಲ್ ಅವರ್ ಗೌರ್ಮೆಂಟ್ ಸರ್ವೆಂಟ್ಸ್. ನಮಗೆ ಯಾರೇ ಗತಿ ಅಂದರೆ ನಾರಾಯಣನೇ ಗತಿ. ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃಮಾತೃ ಗತಿ. ಆಚಾರ ಪದ ಇಟ್ಟಿದ್ದ. ನೀರು ಹರಿತಾ ಇರುತ್ತೆ, ಗತಿ ಏನದಕ್ಕೆ? ನದಿಯ ನಾಮ ಸಾಗರೋ ಗತಿ. ನದಿ ಸರಿಯಾಗಿ ಹರಿತು ಅಂದರೆ ಸಮುದ್ರಕ್ಕೆ ಬೀಳಲೇಬೇಕದು. ಆಕಾಶಾತ್ ಪತಿತಂ ತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿ ಗಚ್ಚತಿ. ಒಂದು ಕಡೆ ಎಂಡಾಗಬೇಕು ಅಂತಿದ್ರೆ ದೇವರಲ್ಲೇ ಎಂಡಾಗಬೇಕು, ಬೇರೆ ದಾರಿನೇ ಇಲ್ಲ. ಈ ಮಾತನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಮುಂದೆ ಅದೆಲ್ಲ ವಿಶ್ಲೇಷಣೆ ಮಾಡ್ತಾನೆ ಪರಮಾತ್ಮ. ಮತ್ತೆ ಮೊದಲು ತಾನೇ ತಾನೇ ವಿವರಣೆ ಮಾಡ್ತಾನೆ, ಅದರಿಂದ ಹೆಚ್ಚಾದ ಕಾರಣ ಇಲ್ಲ. ಎಲ್ಲದಕ್ಕೂ ಗತಿ ಪರಮಾತ್ಮನೇ. ಗತಿ ಭರ್ತ, ಎಲ್ಲವನ್ನು ಧರಿಸಿರೋದು ಯಾರು? ಅವನು ಪರಮಾತ್ಮನೇ. ಅವನೇ ಗತಿ, ಅವನೇ ಇದು. ಗತಿ ಭರ್ತ ಪ್ರಭು ಸ್ವಾಮಿ ಯಾರು? ಪರಮಾತ್ಮನೇ. ಒಬ್ಬನು ಗತಿ ಭರ್ತ ಇದ್ದಾನೆ, ಅವನು ಕೇರ್ ಟೇಕರ್ ಅಷ್ಟೇ, ಓನರ್ ಬೇರೆ ಇರ್ತಾನೆ. ಆದರೆ ಪರಮಾತ್ಮ ಆಗಲ್ಲ, ಗತಿನೂ ಅವನೇ, ಭರ್ತ ಅವನೇ, ಪ್ರಭುನೂ ಅವನೇ. ಇನ್ನು ಮುಂದುವರೆಸ ಸಾಕ್ಷಿ, ಎಲ್ಲವನ್ನು ನೋಡುವವನು ಯಾರು? ನಮ್ಮ ಪ್ರಕಾರ ಸಾಕ್ಷಿ ಅಂದರೆ ವಿಟ್ನೆಸ್ ಅಷ್ಟೇ. ವಿಟ್ನೆಸ್ ಮಾಡಿ ವಿಟ್ನೆಸ್ ಇವತ್ತು ಹಾಕೋದ್ರೆ ಅಲ್ಲಿ ಸಿಕ್ಕಾಕೊಳ್ಳೋದು, ಇಷ್ಟೇ ವಿಟ್ನೆಸ್ಸಿನ ಕೆಲಸ. ಹಾಕ್ಬೇಕಾದ್ರೆ ಹಾಕಿಬಿಡ್ತಾನೆ, ರಿಕವರಿ ಬಂದಾಗ ಪಾಪ ಇವನು ಮನೆಗೆ ಹೋಗ್ಬೇಕಾಗುತ್ತೆ ಇಷ್ಟೇ. ಇವನು ವಿಟ್ನೆಸ್ ಅಲ್ಲ. ಸಾಕ್ಷಾದಿಚ್ಛತೆ ಇತಿ ಸಾಕ್ಷಿ, ಅದು ಉಪನಿಷತ್ತಿನ ಪದ. ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ, ಸಾಕ್ಷಿ ಚೇತ ಕೇವಲೋ ನಿರ್ಗುಣಶ್ಚ. ಸಾಕ್ಷಿ ಅಂದರೆ ಏನು? ಸಾಕ್ಷಾದೀಕ್ಷತೆ ಇತಿ ಸಾಕ್ಷಿ, ಸಾಕ್ಷಾದೀಕ್ಷತೆ ಇತಿ ಸಾಕ್ಷಿ ಅಂದರೆ ಡೈರೆಕ್ಟಾಗಿ ನೋಡ್ತಾನೆ ಅವನು ಸಾಕ್ಷಿ ಅಂತ ಕರೀತಾನೆ. ಡೈರೆಕ್ಟಾಗಿ ನೋಡೋನು ಸಾಕ್ಷಿ. ಪಾಪ ಕಣ್ಣಿಲ್ದ್ರೆ ಸೈನ್ ಮಾಡಿಸಿರ್ತಾನೆ, ಅಂದರೆ ಕಣ್ಣೇ ಇರೋದ್ರೆ ಸೈನ್ ಮಾಡಿರ್ತಾನೆ, ನೋಡದೆ ಸೈನ್ ಮಾಡ್ತಾನೆ, ಸಾಕ್ಷಿ ಆಗ್ತಾನೆ ಅವನು. ನೋಡಿರಬೇಕು, ಯಾವನು ಅಕ್ಷಿ ಇಲ್ಲ ಅವನು ಸಾಕ್ಷಿ ಆಗೋದೇ ಇಲ್ಲ. ಅಕ್ಷಿ ಅಂದರೆ ಕಣ್ಣು, ಕಣ್ಣಿಲ್ದ ಸಾಕ್ಷಿ ಆಗೋ ಚಾನ್ಸಸ್ಸೇ ಇಲ್ಲ. ಇವತ್ತು ಪರಮಾತ್ಮ ಎಂಥವನು ಗೊತ್ತಾ? ವಿಶ್ವದ ಪ್ರತಿಯೊಂದನ್ನು ಡೈರೆಕ್ಟಾಗಿ ನೋಡ್ತಾನೆ, ಮತ್ತೆ ವಿಶ್ವದ ಪ್ರತಿಯೊಂದನ್ನು ಕೂಡ ಪರಮಾತ್ಮ ಡೈರೆಕ್ಟಾಗಿ ನೋಡ್ತಾನೆ. ಅದಕ್ಕೆ ಸಾಕ್ಷಿ ಅಂತ ಪರಮಾತ್ಮನ ಹೆಸರು. ಮತ್ತೆ ಇನ್ನೊಂದು ಸಾಕ್ಷಿ ಅಂದರೆ ಏನು? ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ನೋಡ್ತಾನೆ, ಮತ್ತೆ ನಾವು ಮಾಡೋ ಪ್ರತಿಯೊಂದು ಕೆಲಸವನ್ನು ನೋಡ್ತಾನೆ. ನೀವು ಜಗನ್ನಾಥ್ಪುರಿಗೋ ಕಾಶಿಗೆ ಹೋದ ಕಾಲಕ್ಕೆ ಅಲ್ಲಿ ಕೆಲವು ಗುಡಿಗಳಿವೆ, ಸಾಕ್ಷಿ ಗೋಪಾಲ್ ಅಂತಿದ್ದಾನೆ. ನಮ್ಮ ಇದು ಒರಿಸ್ಸಾಗಿ ಹೋಗ್ಬೇಕಾದ್ರೆ ಜಗನ್ನಾಥ್ಪುರಿಗೆ ಹೋದರೆ ಸಾಕ್ಷಿ ಗೋಪಾಲ್ ಅಂತೇಳಿ, ಇನ್ನೊಂದು ಕಡೆ ಒಬ್ಬ ಸಾಕ್ಷಿ ಇದ್ದೇ ಇರ್ತಾರೆ. ಅದು ಯಾತಕ್ಕೆ ಹೆಸರಿಟ್ಟಿದ್ದಾರೆ ಅಂದರೆ, ಅವ್ರು ಹೇಳೋ ಪ್ರಕಾರ ಇವನು ಜಗನ್ನಾಥ್ಪುರಿಗೆ ಹೋಗಿದ್ದು ವಿಟ್ನೆಸ್ ಆ ರೂಪ ಅಂತ. ಆತನ ಕೇಳಿದ್ರೆ ಅವರು ಬಂದದ್ದ ಅಂತ ಹೇಳ್ತಾನೆ. ಆ ಥರ ಅವ್ರ ಕನ್ಸೆಪ್ಟ್ ಅದು. ಆ ಊರಿಗೆ ಹೋಗಿದ್ದಕ್ಕೆ ಒಬ್ಬ ಸಾಕ್ಷಿ, ಆಫೀಸ್ಗೆ ಹೋಗಿದ್ದು ಸೈನ್ ಮಾಡಿಬಿಟ್ಟು ಹೋಗ್ತಾನೆ, ಅದೇ ಸಾಕ್ಷಿ. ನೋಡಿ ಸರ್ ಬಂದಿದ್ದು ಸೈನ್ ಮಾಡಿದ್ದಾರೆ, ಎಲ್ಲಿದ್ದೆ? ಎಲ್ಲ ಇದ್ದ, ಸೈನ್ ಅಂತೂ ಮಾಡಿದ್ದೇನಲ್ಲ. ಅಷ್ಟೇ, ಅಷ್ಟು ಸಾಕ್ಷಿ ಇದ್ದಾಗ ಸಾಕ್ಷಿ, ಬಂದದ್ದಕ್ಕೆ ಸಾಕ್ಷಿ. ದೇವರು ಎಲ್ಲದಕ್ಕೂ ಸಾಕ್ಷಿ. ಮತ್ತೆ ನಾವು ಏನೇನು ಮಾಡ್ತೇವೆ ಎಲ್ಲದಕ್ಕೂ ಪರಮಾತ್ಮನೇ ಸಾಕ್ಷಿ. ನಮಗದು ಗೊತ್ತಿಲ್ಲ. ಗುಡಿ ಬಾಗ ಗರ್ಭಗುಡಿ ತೆಗೆದ ಮಾತ್ರ ದೇವರು ನೋಡ್ತಾನೆ, ಅರ್ಚಕರು ಗಂಟೆ ಬಾರಿಸ್ತಾ ಮಾತ್ರ ನೋಡ್ತಾರೆ. ಗಂಟೆ ಬಾರಿಸ ದೇವ್ರು ನೆಬಿಸ್ಲಿಕ್ಕೆ, ಅದು ಹಣೆ ಬಾರ ಇವರು. ದೇವ್ರು ನಿದ್ದೆ ಹೊಡಿತಿರ್ತಾನೆ, ಎಬಿಸದ ಅಲ್ಲ. ನಮ್ಮ ಅಜ್ಞಾನ ಹೋಗ್ಲಿ ಗಂಟೆ ಬಾರಿಸೋದು, ಗಂಟೆ ಬಾರಿಸೋದು ಬಿಡೋದಲ್ಲ. ದೇವರಿಗೆ ಎಚ್ಚರಿಕೆಯಲ್ಲ, ನಮಗೆ ಎಚ್ಚರಿಕೆ ಕೊಡ್ಲಿಕ್ಕಷ್ಟೆ. ಎಲ್ಲದಕ್ಕೂ ಪರಮಾತ್ಮ ಸಾಕ್ಷಿಯಾಗಿದ್ದಾನೆ. ಈ ಮಾತು ಅರ್ಥ ಮಾಡ್ಕೊಂಡ್ರೆ ಮನುಷ್ಯ ಹೆದರಿಬಿಡ್ತಾನೆ, ಅಡಿಗೆ ಬಿಡ್ತಾನೆ ಗೊತ್ತಾಗ. ಏನೋ ಮಾಡಕ್ಕೆ ಹೋಗಿರ್ತೇವೆ ನಾವೀಗ, ಪಕ್ಕದ ಮನೆಯವರಿಲ್ಲ ಬಿಡಿ, ಇವತ್ತು ಏಕಾದಶಿ ಇಲ್ಲ, ಯಾಕೆ ಊರಲ್ಲಿ ಯಾರೂ ಇಲ್ಲ, ಈ ಕಡೆ ಖಾಲಿ ಆ ಕಡೆ ಖಾಲಿ. ಇವ್ರ ಮದುವೆ ಹೋಗಿದ್ದಾರೆ, ಅವ್ರು ಯಾವುದೋ ಟ್ರಿಪ್ಗೆ ಹೋಗಿದ್ದಾರೆ, ಆದ್ರಿಂದ ಅದು ಏಕಾದಶಿ ಇಲ್ಲ ಅಲ್ಲ. ದೇವ್ರು ನೋಡ್ತಾನೆ, ಅದು ಇಂಪಾರ್ಟೆಂಟ್. ಸಾಕ್ಷಿ, ಈ ಮಾತು ಅರ್ಥವಾದರೆ ಕನಕದಾಸರಿಗಾದ್ರು ಗೊತ್ತಿದ್ದಕ್ಕೇನೆ ಬಾಳೆಹಣ್ಣು ತಿನ್ನೋದಿಲ್ಲ ಅಂತ ಹೇಳಿದರು. ದೇವ್ರು ನೋಡ್ತಾನಲ್ಲ, ಈ ಕಾನ್ಸೆಪ್ಟ್ ಬಂದರೆ ಮೋಸ ಮಾಡೋ ಚಾನ್ಸಸ್ಸೇ ಇಲ್ಲ. ಅವಾಗ ಜನ ನೋಡ್ತಾನೆ ಮೋಸ ಮಾಡ್ಬೋದು, ಜನ ನೋಡಿದ್ರೆ ಮೋಸ ಮಾಡ್ಬೋದು, ಆದರೆ ದೇವ್ರು ನೋಡಿದ್ರೆ ಹೇಗೆ ಮೋಸ ಮಾಡ್ತಾನೆ? ಈ ಮಾತು ನಮ್ಗೆ ಅರ್ಥ. ಜಗತ್ತಿನಲ್ಲಿ ಯಾವಾಗ ಭಗವದ್ಗೀತೆ ಸರಿಯಾಗಿ ಕೇಳ್ತಾನೆ, ದೇವ್ರನ್ನ ಅರ್ಥ ಮಾಡ್ಕೋತಾನೆ, ಮೋಸ ಮಾಡೋದು ಇಂಪಾಸಿಬಲ್, ಸಾಧ್ಯನೇ ಇಲ್ಲ. ಅದು ಇವತ್ತು ಬರೀ ದೇವರಿದ್ದಾನೆ ಅಂತ ಬಾಳೆ ಹೇಳಿದ್ರೆ ಮೋಸ ಮಾಡ್ತಾರೆ. ದೇವ್ರ ಅರ್ಥನೇ ಆಗಿಲ್ಲ, ಅದರಿಂದ ದೇವ್ರು ನೋಡ್ತಾರೆ ಅಂತ ಯಾರು ಹೇಳ್ತಾರೆ? ಆಫೀಸ್ ನೋಡಿ, ಅರೇ ದೇವರಿಂದ ನೋಡ್ತಾರೆ, ದೇವಸ್ಥಾನದಲ್ಲಿದ್ದಾರೆ, ಇಲ್ಲಿ ಯಾಕೆ ನೋಡ್ತಾರೆ ಅಂತ ಅವನ ಕಾನ್ಸೆಪ್ಟ್. ಮನೆಯಲ್ಲಿದ್ದಾನೆ ಬೀಗ ಹಾಕಿದ್ದೇನೆ, ದೇವಸ್ಥಾನಕ್ಕೆ ಹೋಗೋದಿಲ್ಲ, ದೇವ್ರು ನೋಡೋದಿಲ್ಲ. ಆದ್ದರಿಂದ ಇದು ಅವನ ಕಾನ್ಸೆಪ್ಟ್. ಕೆಲವರು ಇರ್ತಾರೆ, ದೇವ್ರಿಗೆ ಬರೋದಿಲ್ರಿ, ದೇವ್ರು ನೋಡಿಬಿಟ್ರೆ ಕಷ್ಟ ಅಂತ ಹೇಳ್ತಾರೆ. ಇಲ್ಲಿ ನೋಡೋದಿಲ್ಲ ಅಂತ ಯಾರು ತಿಳ್ಕೊಂಡ್ರಿ ಅವನನ್ನ? ದೇವ್ರ ಗುಡಿಯಲ್ಲಿ ನೋಡ್ತಾನೆ ಕಷ್ಟ, ಇಲ್ಲಿ ನೋಡೋದಿಲ್ವಾ? ಅಲ್ಲಿ ನೋಡೇ ನೋಡ್ತಾನೆ. ಅಂದರೆ ದೇವರು ಅನ್ನೋ ಚಿತ್ರಣ ಇವತ್ತು ಕೆಟ್ಟದಾಗ ತಿಳ್ಕೊಂಡಿದ್ದೆ, ತೀರ್ ಲಿಮಿಟೆಡ್ ಸೆನ್ಸ್ ಅಂತ ತಿಳ್ಕೊಂಡಿದ್ದೆ. ಸಮುದ್ರ ಎಷ್ಟಿರುತ್ತೆ ಅಂದರೆ ಒಂದು ತಮಗೆ ತೋರಿಸಿದೊಳ್ಳೆ ಸಮುದ್ರ ಅಂತ ಹೇಳಿದ್ರು ಹಾಗೆ. ಸಮುದ್ರ ಅಂದ ತಕ್ಷಣ ಮನೇಲಿ ತೋರ್ಸೋಕ್ಕಾಗೋದಿಲ್ಲ, ಅದನ್ನು ಒಳಗೆಲ್ಲೂ ತೋರ್ಸೋಕ್ಕಾಗೋದಿಲ್ಲ. ಸಮುದ್ರದ ವ್ಯಾಪ್ತಿ ಭಾರಿ ದೊಡ್ಡ ವ್ಯಾಪ್ತಿ. ಇವತ್ತು ದೇವರ ಮುಂದೆ ಸಮುದ್ರ ಏನೂ ಅಲ್ಲ ಅಂತ ಗೊತ್ತಾದರೆ ದೇವರು ಎಷ್ಟು ದೊಡ್ಡವನು. ನಾ ದೇವ್ರನ್ನ ಆ ಯೋಚನೆ ಯೋಚನೆ ಮಾಡ್ತಾನೇ ಇಲ್ಲ. ಇವತ್ತು ಸಾಮಾನ್ಯ ಜನಗಳು ದೇವ್ರ ಕಲ್ಪನೆ ಅಂದ್ರೆ ಸರ್ಕಲ್ ಮಾರಿಯಮ್ಮ, ಆ ಸರ್ಕಲ್ಗೆ ಅಷ್ಟೇ ಸೀಮಿತ. ಇನ್ನೊಂದು ಸರ್ಕಲ್ ಗಲಾಟೆ ಮಾಡ್ತಾರೆ, ನಮ್ಮ ನಿಮ್ಮ ಸರ್ಕಲ್ ಮಾರಿಯಮ್ಮ ಕತೆ ಮುಗಿತಲ್ಲಿಗೆ, ನಮ್ಮ ಸರ್ಕಲ್ ಮಾರಿಯಮ್ಮ ಶುರುವಿಗೆ. ಈಗ ಇವರ ಇವರಲ್ಲ, ಚೀಫ್ ಮಿನಿಸ್ಟರ್ಗಳು ಅಥವಾ ಜಿಲ್ಲಾ ಪರಿಷತ್ ಪ್ರೆಸಿಡೆಂಟ್ ಇದ್ದಾಗ ನಿಮ್ಮ ಜ್ಯೂರಿಸ್ಟೇಷನ್ನೇ ಬೇರೆ ಅಂತ ಹೇಳ್ತೀರಾ? ಅಲ್ಲ, ದೇವರು ಏಕೋ ನಾರಾಯಣ ಸಾಕ್ಷಾತ್ ವಿಶ್ವದ ಸ್ವಾಮಿಯವನು. ಈ ಮಾತನ್ನು ಸರಿಯಾಗಿ ಮನನ ಮಾಡಿದರೆ ವಂಚನೆ ಮೋಸ ಯಾವುದೂ ಮಾಡಲಿಕ್ಕಾಗೋದಿಲ್ಲ, ಕೆಟ್ಟದನ್ನು ಮಾಡಲಿಕ್ಕಾಗೋದಿಲ್ಲ, ಒಳ್ಳೆಯದನ್ನು ಬಿಡಲಿಕ್ಕೂ ಆಗೋದಿಲ್ಲ. ಎರಡೆರಡಾಯ್ತು, ಒಳ್ಳೆಯದನ್ನು ಬಿಡಲಿಕ್ಕಾಗೋದಿಲ್ಲ, ಕೆಟ್ಟದ್ದನ್ನು ಮಾಡಲಿಕ್ಕಾಗೋದಿಲ್ಲ. ಗತಿಹಿ ಭರ್ತ ಪ್ರಭು ಸಾಕ್ಷಿ ಶರಣಂ ಸುಹೃತ್ ಮತ್ತೆ ಹೇಳ್ತಾನೆ. ಎಲ್ಲದಕ್ಕೂ ಗತಿ ಯಾರು ಅಂದರೆ ಶರಣಂ, ಪರಮಾತ್ಮನೇ ಗತಿ. ಪ್ರತಿಯೊಂದಕ್ಕೂ ಪರಮಾತ್ಮ ನಿಧಾನಂ, ಎಲ್ಲದಕ್ಕೂ ಆಶ್ರಯ ಅವನೇ, ಗತಿ ಅವ ಶರಣಂ ಅವನೇ. ಶರಣ ರಕ್ಷಕ ಯಾರು ಅಂತ ಕೇಳಿದರೆ ಪರಮಾತ್ಮನೇ ರಕ್ಷಕ. ಸರ್ಕಾರ ಒಂದು ಪೊಲೀಸ್ ಅಂತ ಡಿಪಾರ್ಟ್ಮೆಂಟ್ ಮಾಡುತ್ತೆ, ಪರಮಾತ್ಮ ಎಲ್ಲವನ್ನೂ ತಾನೇ ಮಾಡ್ತಾನೆ, ಅವನೇ ರಕ್ಷಕನಾಗಿದ್ದಾನೆ, ಶರಣಂ. ಇದು ವಿಶೇಷ. ಅದಕ್ಕೆ ಆಚಾರ್ಯರು ಪರಮಾತ್ಮನ ಶರಣತ್ವವನ್ನು ಚಿಂತನೆ ಮಾಡೋಕ್ಕೋಸ್ಕರ ದ್ವಾದಶಸ್ತೋತ್ರದಲ್ಲಿ ಒಂದು ಸ್ತೋತ್ರನೇ ಇಟ್ಬಿಟ್ಟಿದ್ದಾರೆ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಾಮ ರಮಣ ಪ್ರಚಲಿತ ಲಯ ಜಲ ವಿಹರಣ ಶಾಶ್ವತ ಸುಖಮಯ ಮೀನಹೇ ಭವ ಮಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ ಕವಿಚಿತ ಕುಂಡ್ರಪತಿ ಸವಿತಿ ವಿಖಂಡನ ರಮಾವರ ವೀರಪ ಭವ ಮಮ ಶರಣಂ. ಶುಭತಮ ಕಥಾಶಯ ಪರಮ ಸದೋದಿತ ಜಗದೇಕ ಕಾರಣ ರಾಮ ರಮ ರಮಣ. ಅದು ಪಲ್ಲವೇ, ಇಡೀ ಸ್ತೋತ್ರಕ್ಕೆ ಪೂರ್ತಿ ಅದೇ ಪಲ್ಲವೇ. ಪರಮಾತ್ಮ ನೀನೇ ನಮಗೆ ರಕ್ಷಕ ರಕ್ಷಕ ರಕ್ಷಕ. ಇದನ್ನು ಶರಣ ಅನ್ನೋದನ್ನು ವಿಶೇಷವಾದ ರೀತಿಯಲ್ಲಿ ಅನುಸಂಧಾನ ಮಾಡಲಿಕ್ಕೆ ಆ ಒಂದು ಪದದ ವಿವರಣೆಯಂತೆ ದ್ವಾದಶ ಸ್ತೋತ್ರವು ಗತಿರ್ಭರ್ತ ಸಾಕ್ಷಿ, ಗತಿಹಿ, ಭರ್ತ, ಪ್ರಭು, ಸಾಕ್ಷಿಹಿ, ಸುಹೃತ್, ಶರಣಂ, ನಿಧಾನಂ ಎಲ್ಲ ಪರಮಾತ್ಮ ಆಗಿದ್ದ. ಸುಹೃತ್ ನಮಗೆ ಸುಹೃತ್ ಅಂದ್ರೆ ಫ್ರೆಂಡ್ ಅಂತ ಅರ್ಥ. ಫ್ರೆಂಡ್ ಪರಮಾತ್ಮ ನಮಗೆ ಫ್ರೆಂಡ್ಸ್ ಇರಬಹುದು, ಆದ್ರೆ ನಮ್ಮ ಫ್ರೆಂಡ್ ಈತ ಅಂತ ಹೇಳಕ್ ಹೋಗ್ಬೇಡಿ. ಪ್ರತಿಯೊಬ್ಬ ಫ್ರೆಂಡ್ ಫ್ರೆಂಡ್ ಆಗಿರೋದು ಯಾವಾಗ? ಪರಮಾತ್ಮ ನಿಮಗೆ ಬುದ್ಧಿ ಕೊಟ್ಟರೆ ಅಷ್ಟೇ. ಇವರ ಫ್ರೆಂಡ್ ಫೋ ಆಗಿಬಿಡ್ತಾನೆ, ಫೋ ಫ್ರೆಂಡ್ ಆಗಿಬಿಡ್ಬೋದು. ಎಷ್ಟೋ ಫ್ರೆಂಡ್ಸ್ ಕೈ ಕೊಟ್ಟ ಬೇರೆಯವ್ರ ಕೈ ಕೊಡೋದಿಲ್ಲ, ಅಂತ ಕೈ ಕೊಟ್ಬಿಡ್ಬೋದು. ಬೇಕಾದ್ರೆ ಎಲ್ಲಿವರೆಗೂ ಪರಮಾತ್ಮ ರಕ್ಷಾ ಸುಹೃತ್ವದ ಪರಮಾತ್ಮನಂತ ಸ್ನೇಹಿತ ಮತ್ತೊಬ್ಬನಿಲ್ಲ ಅಂತ ಹೇಳಿಬಿಡ್ತಾನೆ. ಪರಮಾತ್ಮನಂತ ಸ್ನೇಹಿತ ಮತ್ತೊಬ್ಬನಿಲ್ಲ, ಸದಾ ಜೊತೆಗಿರ್ತಾನೆ. ಬಾಯಲ್ಲಿ ಹೇಳ್ತೇವೆ ಅನುಸಂಧಾನ ಹೇಗಿರಬೇಕು ಅಂದರೆ, ಮಧ್ವಾಚಾರ್ಯರಿಗೆ 3 ವರ್ಷ, ಚಿಕ್ಕ ಹುಡುಗ, ಚಿಕ್ಕ ಮಗು, 3 ವರ್ಷ ಅಷ್ಟೇನೆ. ತಂದೆ ತಾಯಿ ಒಂದು ಮದುವೆ ಮನೆಗೆ ಹೋಗಿದ್ರು, ತುಂಬ ಗಜಿಬಿಜಿಯೋ ಗಜಿಬಿಜಿ. ತಕ್ಷಣ ವಾಸುದೇವ ನೋಡಿದನು, ಚಿಕ್ಕ ಮಗು ವಧ್ವಾಚಾರ ನೋಡ್ತಾರೆ. ಈ ಗಲಾಟೆ ನನ್ನ ಯಾರು ಕೇಳ್ತಾರೆ, ಇವತ್ತು ಯಾರು ಕೇಳ್ತಾರೆ ವಧ್ವಾಚಾರನ? ಪಾಪ ಅವತ್ತು ಕೇಳೋರಿರಲಿಲ್ಲ, ಗಲಾಟೆಯೊಳಗೆ ಯಾರು ನೋಡಲೇ ಇಲ್ಲ. ನನ್ನ ಕೆಲಸ ಏನಂತ ಮನೆ ಬಿಟ್ಟು ಹೊರಟೇ ಬಿಟ್ರೆ, ಮನೆ ಬಿಟ್ಟು ಹೊರಟರು. ಸ್ವಲ್ಪ ಹೊತ್ತಾಯಿತು, ತಂದೆ ನೋಡ್ತಾರೆ, ಆ ಗಾಬರಿ ಆಯ್ತು. 12 ವರ್ಷ ತಪಸ್ಸು ಮಾಡಿ ಮಗನನ್ನು ಪಡೆದಿದ್ದೇವೆ, ಮಗು ಇಲ್ವಲ್ಲ ಏನು ಅಂತ ಯೋಚನೆ ಮಾಡಿ ಮನೆಯೆಲ್ಲ ಹುಡುಕ್ತಾರೆ, ಸಿಗೋದೇ ಇಲ್ಲ. ಹಿಂದೊಮ್ಮೆ ಆಗಿದ ಕಾಲಕ್ಕೆ ಮನೆಯಲ್ಲಿ ಸಿಕ್ಕಿರಲಿಲ್ಲ, ಅದು ಮನೆ ಬಿಟ್ಟು ಹುಡುಕಕ್ಕೆ ಹೋಗ್ತಾ ಇದ್ದಾರೆ. ಪಾಪ ಎಲ್ಲೆಂದು ಹುಡುಕ್ಬೇಕಾಗ, ಎಷ್ಟು ಅದು ಇಲ್ಲಿ ಹುಡುಕೋದೊಂದು ಕಷ್ಟ, ಅಲ್ಲಿ ಹುಡುಕೋದೊಂದು ಕಷ್ಟ, ಜನ ತುಂಬ ಇರ್ತಾರಲ್ಲ ಹುಡುಕೋದು ಕಷ್ಟ, ಜನದ ಮಧ್ಯೆ ಮುಚ್ಚೋಗ್ಬಿಡ್ತಾರೆ. ಯಾರು ಇರೋದಿಲ್ಲ ಹುಡುಕೋದು ಕಷ್ಟ, ಹೇಳೋದಕ್ಕೆ ಯಾರು ಇರೋದೇ ಇಲ್ಲ, ಆಗಾಗಿಬಿಡುತ್ತೆ. ಇದ್ರೂ ಕಷ್ಟ, ಇಲ್ಲದೆ ಹೋದ್ರೂ ಕಷ್ಟ, ಎಲ್ಲಿ ಹುಡುಕ್ಬೇಕವ್ರು? ಪಾಪ ಹುಡುಕ್ತಾ ಹೋಗ್ತಾರೆ, ದಾರಿಯಲ್ಲಿ ಕೇಳ್ತಾರೆ, ಒಂದು ಮಗು ನೋಡಿದ್ರಾ, ಕೂಸಿನ ಕಂಡೀರಾ ಅಂತ ಕೇಳಿದ್ರಂತೆ. ಪಾಪ ಅವ್ರು ಹೇಳ್ತಾ ಹೋಗ್ತಾ, ಇಲ್ಲೊಂದು ಹೋಯ್ತು ನೋಡಿ ಕೂಸು, ಕೇಳಿದ್ರೆ ಮಾತಾಡ್ತಾ ಇಲ್ಲ, ನಗ್ತಾ ಇತ್ತು, ನಾವು ಕೇಳಿದಾಗ ನಗ್ತಿತ್ತು ಅಂತ ಹೇಳಿದ್ರಂತೆ. ಆ ನಗೋ ಕೂಸು ನಮ್ಮದೇ ಆನಂದ ತೀರ್ಥ ಅಂತ ಗೊತ್ತಾಯ್ತು. ಹೊರಟ್ರಂತೆ ಪದೇ ದಾರಿಯಲ್ಲಿ ಹೋಗಿ 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 ಕೊನೆಗೆ ಉಡುಪಿಗೆ ಹೋದ್ರು. ಸುಮಾರು ಎಷ್ಟು ದೂರ ಗೊತ್ತೇನು, ಏಕಾಕಿ ಯೋಜನಾಭ್ಯಾಮ್ ಅಂತ ಹೇಳ್ತಾರೆ, 2 ಯೋಜನ ದೂರ. ಇವತ್ತಿನ ಲೆಕ್ಕಗಳು ತೀರಾ ಕಡಿಮೆ ಅಂದರೂ ಕೂಡ ಸುಮಾರು 25 ಕಿಲೋಮೀಟರ್ ಆಗುತ್ತೆ. 3 ವರ್ಷದ ಮಗು ಅಷ್ಟೇ, ಇವತ್ತು ದೊಡ್ಡವರು 25 ಕಿಲೋಮೀಟರ್ ನಡೆಯೋ ಸ್ಥಿತಿಯಲ್ಲಿ ಇಲ್ಲ ಮನುಷ್ಯ. ಅಷ್ಟು ದೂರ ಹೋದ್ರೆ ಉಡುಪಿಯಲ್ಲಿ ಸಿಕ್ಕರಂತೆ. ಅಬ್ಬ ಅಂತ ಗಾಬರಿಯಾಗಿ, ಮಗು ಏನಿದು ಇಷ್ಟು ದೂರ ಬಂದಿಯಲ್ಲ, ನಿನ್ನ ಜೊತೆ ಯಾರಪ್ಪ ಇದ್ರು ಅಂತ ಕೇಳಿದ್ದ. ನಿನ್ನ ಜೊತೆ ಯಾರಿದ್ರು? ಉಳಿದವರಾಗಿ ಒಬ್ಬನೇ ಬಂದೆ ಅಂತ ಹೇಳ್ಬಿಡ್ತಿದ್ದ ಮಾಷ್ಟ. ಒಬ್ಬನೇ ಬಂದುಬಿಟ್ಟೆ ಆಚಾರ್ಯ, ಇಲ್ಲ ಇಲ್ಲ ಒಬ್ಬನೇ ಬರಲಿಲ್ಲ, ನಾನು ನನ್ನ ಜೊತೆಗೆ ಒಬ್ಬರಿದ್ರು ಅಂತ ಹೇಳಿದ್ರಂತೆ. ಅರೆ ಯಾರಿದ್ರು ನನ್ನ ಜೊತೆಗೆ ಅಂದರೆ, ಅಪ್ಪ ನಾನು ಮನೆ ಬಿಟ್ಟು ಹೊರಟನಲ್ಲ, ಒಂದು ಕೊಡಗೂರು ಅಂತ ಒಂದು ಊರಿಗೆ ಹೋದೆ, ಅಲ್ಲಿ ನಾರಾಯಣ ಇದ್ದಾನೆ. ಆ ನಾರಾಯಣ ಏನು ಮಾಡಿದ, ಮನೆ ಬಂದು ನಾನು ಕರ್ಕೊಂಡು ಹೋದ ಅಂತ ಹೇಳಿದ್ದೆ. ಅಲ್ಲಿವರೆಗೆ ಕರ್ಕೊಂಡು ಹೋದ, ಅಲ್ಲಿಂದ ನಾನು ತಾಳೆ ಕೊಡೆ ಇನ್ನೊಂದು ದೇವಸ್ಥಾನಕ್ಕೆ ಹೋದೆ. ಈ ನಾರಾಯಣ ಇಲ್ಲಿಂದ ಅಲ್ಲಿ ಬಿಟ್ಟುಬಿಟ್ಟ, ಅಲ್ಲಿ ತಾಳೆ ಕೊಡೆ ಇನ್ನೊಂದು ನಾರಾಯಣ ಇದ್ದಾನಲ್ಲ, ಆತೇನು ಮಾಡಿದ, ನಾನು ಕರ್ಕೊಂಡು ಬಂದು ಚಂದ್ರಮೌಳೇಶ್ವರ ಹತ್ರ ಬಿಟ್ಟ, ಆತ ತಂದು ಅನಂತೇಶ್ವರ ಹತ್ರ ಬಿಟ್ಟ, ನಾನು ಬಂದೆ, ಒಬ್ಬನು ಬರಲಿಲ್ಲಪ್ಪ, ಯಾವಾಗಲೂ ಜೊತೆ ದೇವರಿದ್ದ ಅಂತ ಹೇಳಿದೆ. ಇವತ್ತು ನಮಗೆ ನಾವು ಒಬ್ಬನೇ ಅಂತ ನಮ್ಮ ಕಾನ್ಸೆಪ್ಟ್, ಮನೇಲಿ ಬಾಲಕ ಕೂಡ ಒಬ್ಬನೇ ಇದ್ದೇನೆ ಅಂತಿರ್ತೇವೆ. ಒಬ್ಬನು ಇರೋದೇ ಇಲ್ಲ, ಜೊತೆ ಯಾವಾಗಲೂ ಪರಮಾತ್ಮ ಇರ್ತಾನೆ. ಈ ಮಾತು ಉಪನಿಷತ್ ಹೇಳುತ್ತೆ, ದ್ವಾಸುಪರ್ಣ ಸಯುಜ ಸಖಾಯ. ಸದಾ ಒಂದು ನಮ್ಮದು ದೇಹ ಇದೇ ಒಂದು ವೃಕ್ಷ, ಯಾವಾಗಲೂ 2 ಹಕ್ಕಿ ಕೂತಿರುತ್ತಂತೆ. 2 ಹಕ್ಕಿ, ದ್ವಾಸುಪರ್ಣ ಸುಪರ್ಣ ಅಂದ್ರೆ ಹಕ್ಕಿ, 2 ಹಕ್ಕಿ ಹೇಗಿವೆ ಅಂದ್ರೆ ಸಖಾಯ ಫ್ರೆಂಡ್ಸ್ ಅಂತ. 2 ಫ್ರೆಂಡ್ಸ್, ಒಬ್ಬ ಹಕ್ಕಿ ಭಗವಂತ, ಇನ್ನೊಬ್ಬ ಹಕ್ಕಿ ಜೀವ. ಪರಮಾತ್ಮ ಒಬ್ಬ ಹಕ್ಕಿ, ಜೀವಾತ್ಮ ಇನ್ನೊಬ್ಬ ಹಕ್ಕಿ. ಜೀವಾತ್ಮನಿಗೆ ಪರಮಾತ್ಮ ಬೇಕೇ ಬೇಕು, ಪರಮಾತ್ಮನಿಗೆ ಜೀವಾತ್ಮ ಬೇಕಿಲ್ಲ. ಇದು ಉಪನಿಷತ್ತಿನ ಮಾತಿದೆ. ಒಂದು ಅಂದ್ರೆ ಇವು ಸಖಾಯ ಅನ್ನೋ ಪದ ಕೇಳಿದವರಿಗೆ ಇವು ಭಗವದ್ಗೀತೆಯ ಮಾತು ಅರ್ಥ ಆಗುತ್ತೆ. ದೇವರು ನಮ್ಮ ನಿವಾದ ಸ್ನೇಹಿತ ಅಂದ್ರೆ ದೇವರು, ಸ್ನೇಹಿತರು ಸ್ನೇಹಿತರಾಗಿರ್ಲಿಕ್ಕೂ ಒಳ್ಳೆ ದೇವರು ಅನುಗ್ರಹ ಮಾಡಿರಬೇಕು, ಇಲ್ಲದೆ ಹೋದ್ರೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಎಂದೂ ಕೂಡ ಒಬ್ಬರಿದ್ದೇವೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗಬೇಡಿ ಅಂತ ಹೇಳಿಬಿಡ್ತಾರೆ. ಒಬ್ಬರನ್ನು ಕಾನ್ಸೆಂಟ್ರೇಟ್ ಇಟ್ಕೋಬೇಡಿ, ಸದಾಕಾಲ ಜೊತೆ ನಮ್ಮ ದೇವರಿದ್ದಾನೆ. ಮಲಗಿದಾಗ ದೇವರು ನಮ್ಮ ಜೊತೆಗಿರ್ತಾನೆ, ಕೂತಾಗಿರ್ತಾನೆ, ನಿಂತಾಗಿರ್ತಾನೆ, ಓಡಾಡಬೇಕಾದ್ರೆ ಇರ್ತಾನೆ. ಒಂಥರ ಅಡ್ವಾಂಟೇಜ್, ಕೆಲಸ ಡಿಸ್ಅಡ್ವಾಂಟೇಜ್, ಯಾವಾಗಲೂ ಇರ್ತಾರಲ್ಲ ಪದಿತಿ ಆಗುತ್ತೆ, ನಮಗೆ ಅದೊಂದು ಪದಿತಿ. ಯಾವಾಗಲೂ ಇರ್ತಾರಲ್ಲ ಅದೇ ಪದಿತಿ ಆಗುತ್ತೆ. ಯಾವಾಗಲೂ ಇರ್ತಾರೆ, ನಮಗೆ ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ, ಡೋಂಟ್ ವರಿ ಅಂತ ಹೇಳ್ತಾರೆ. ಮುಂದೆ ಹೇಳ್ತಾರೆ, ಯಾವಾಗಲೂ 1 ಬೈಟು 2 ಬೈಟು ಏನು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಪರಮಾತ್ಮ. ಯಾವಾಗಲೂ ಗಟ್ಟಿಬಿಟ್ರೆ ಪದಿತಿ ಅದು. ಒಂದು ಮುಂದೆ ತಾನೇ ಹೇಳ್ತಾನೆ ಮಾತಿಗೆಲ್ಲ, ಏನೇನು ಪ್ರಶ್ನೆ ಬರುತ್ತೋ ಅಷ್ಟೇ ಸ್ಪಷ್ಟ ಉತ್ತರ ಮುಂದೆ ಸಿಗುತ್ತೆ. ಸುಹೃತ್, ಪ್ರಭವ, ಪ್ರಳಯ, ನಾನು ಜಗತ್ತಿನ ಹುಟ್ಟು, ನಾನು ಎಲ್ಲದ ಹುಟ್ಟಿದ ಅವನ ಕಾರಣ, ಪ್ರಳಯ ಪ್ರಳಯಕ್ಕೆ ಕಾರಣ, ಅಷ್ಟೇ ಅಲ್ಲ ಬೀಜಂ ನಿಧಾನಂ, ಪ್ರತಿಯೊಂದು ನಾನಾಗಿದ್ದೇನೆ ಅಂತ ಹೇಳ್ತಾರೆ. ಪ್ರತಿಯೊಂದರಲ್ಲಿ ನಾನು ಬೀಜಂ ಅಂದ್ರೆ ಬೀಜ ಅಂದ್ರೆ ಬೀಜವತ್ ಕಾರಣಂ ಅಂತ. ಎಲ್ಲದಕ್ಕೂ ಬೀಜದಿಂದ ಹೇಗೆ ಮರ ಬರಬೇಕೋ, ಜಗದೃಷ್ಟದ ಕಾರಣ ಪುರುಷ ನಾನು ಅಂತ. ಅವ್ಯಯಂ, ಇಷ್ಟೆಲ್ಲ ಮಾಡ್ತೇನಲ್ಲ, ತಮಾಷೆ ಗೊತ್ತೇನು, ಬೀಜ ಇದೆ, ಒಂದು ಮಾವಿನ ಓಟೆ ಹಾಕಿ ಅದು ಬೆಳೆಯುತ್ತೆ, ಮರ ಬಂತು, ಸಸಿ ಬಂತು, ಬೀಜ ಇಲ್ಲ, ಈಗ ಬೀಜ ಡೆಸ್ಟ್ರಾಯ್ ಆಗೋಯ್ತು, ಬೀಜ ಹೋಯ್ತು, ಮರ ಬಂತು. ಕೆಲವು ಪ್ರಾಣಿ ಇರುತ್ತಂತೆ, ಮರಿ ಹಾಕಿದ ತಕ್ಷಣ ಸತ್ತೋಗುತ್ತಂತೆ. ಇದು ಹುಟ್ಟಿತು ಅಂದ್ರೆ ಸತ್ತು ಅಂತ ಅರ್ಥ. ಇದು ವಿಚಿತ್ರವಾದದ್ದು. ದೇವರು ಹೇಳುತ್ತೆ, ನಾನು ಬೀಜ, ಬೀಜಂ ಹೌದು ನಾನು, ಆದ್ರೆ ಅವ್ಯಯಂ, ನನ್ನ ನಾಶ ಇಲ್ಲ ಅಂತ ಹೇಳಿದ್ದಾರೆ. ಬೀಜ ನಾಶವಾಗುತ್ತೆ, ಫಲ ಬಂದ ಗಿಡ ಅಂಕುರ ಬಂದ ಮೇಲೆ, ಆದರೆ ಪರಮಾತ್ಮನೇನು ಆಸೆಯೇ ಇಲ್ಲ, ಅದಕ್ಕೆ ಅವ್ಯಯಂ ಅಂತ ತಕ್ಷಣ ಮುಂದೇನು ಪದ ಇತ್ತು. ನಾನು ಇನ್ನೇನು ಮಾಡ್ತೇನೆ ಗೊತ್ತಾ ಅರ್ಜುನ, ತಪಾಮಿ ಅಹಂ, ಸೂರ್ಯನೊಳಗಿದ್ದು ಬೆಳಕು ಕೊಡೋನು ನಾನು, ಶಾಖ ಕೊಡೋದು ನಾನು ಅಂತ ಹೇಳಿದ್ದ. ಸೂರ್ಯನೊಳಗಿದ್ದು ಶಾಖ ಕೊಡೋನು ನಾನು, ತಪಾಮ್ಯಹಂ ವರ್ಷಂ ನಿಗೃಹಾಮಿ ಉಸೃಜಾಮಿ ಚ, ನಾನು ಮಳೆಯನ್ನು ತರಿಸ್ತೇನೆ ಮಳೆಯನ್ನು ನಿಲ್ಲಿಸ್ತೇನೆ. ಮಳೆ ತರಿಸೋದು ನಾನು, ಮಳೆ ನಿಲ್ಲಿಸೋದು ನಾನು, ಸೂರ್ಯನ ತಾಪ ಕೊಡೋದು ನಾನು, ತಾಪ ತೆಗೆ ಚಂದ್ರನೊಳಗಿದ್ದು ತಪಾಮಿ ಅಂತ ಬಂತಲ್ಲ, ಸೂರ್ಯನೊಳಗಿದ್ದು ತಪಾಮಿ, ಚಂದ್ರನೊಳಗಿದ್ದು ಶಾಂತಿಯನ್ನು ಕೊಡ್ತೇನೆ ನಾನು. ಚಂದ್ರನಲ್ಲಿ ಬೆಳೆದಂಗಳು ಕೊಡ್ತೇನೆ, ಸೂರ್ಯನಿಂದ ಬಿಸಿಲು ಕೊಡ್ತೇನೆ, ಮಳೆಯನ್ನು ಬರೆಸ್ತೇನೆ, ಮಳೆಯನ್ನು ನಿಲ್ಲಿಸ್ತೇನೆ. ಇವತ್ತು ಮಳೆ ಬರದೆ ಹೋದ್ರೆ ನಮಗೆ ಸಂಕಟ, ಬಂದ ಮಳೆ ನಿಲ್ದ ಹೋದ್ರೆ ಗೋವಿಂದ. ಏ ಎಲ್ಲಿ ನೋಡಿದ್ರು ನೀರೇ ನೀರು, ಭಜಿತೋ ಭಜಿ, ಹೊರ ಹೋಗಲಿಕ್ಕೆ ಸಾಧ್ಯ ಇಲ್ಲ, ಬರಲಿಕ್ಕಾಗದು ಎಲ್ಲ ಮನೆ ದಬಾ ದಬಾ ಬಿಡ್ತಾನೆ ಇರ್ತವೆ. ಮಳೆ ಬರಲಿಲ್ಲ, ಸಾಧ್ಯನೇ ಇಲ್ಲ. ನಮ್ಗೆ ಎಷ್ಟು ತಮಾಷೆ ನೋಡಿದರೆ, ಈಗ ನೀರು ಬಿಡ್ಲಕ್ಕೂ ಬೇಕು, ನೀರು ಹಿಡ್ಲಕ್ಕೂ, ನಮಗೆ ಕೊಡ್ಲಕ್ಕೂ ಬೇಕು, ಸ್ಟಾಪ್ ಮಾಡ್ಲಕ್ಕೂ ಬೇಕು, ಎಲ್ಲ ನಾನೇ ಮಾಡ್ತೇನೆ ಅಂತ ಪರಮಾತ್ಮ ಹೇಳುತ್ತಾರೆ. ನಮ್ಮ ಪ್ರಕಾರ ದೇವರು ಏನೂ ಮಾಡೋದಿಲ್ಲ ಅಂಥೇಳಿ ದೇವರು ಹೇಳ್ತಾರೆ, ಎಲ್ಲವನ್ನೂ ಪರಮಾತ್ಮನೇ ಮಾಡ್ತಾನೆ. ಜನ್ಮಾದ್ಯಶ್ಯ ಯತಃ, ಇದನ್ನು ಜ್ಞಾನ ಅಂತ ಕರೀತಾರೆ. ಇದೆಲ್ಲ ಯಾತಕ್ಕೆ ಹೇಳಿದರು ಗೊತ್ತೇನು, ದೇವರು ಎಲ್ಲ ಮಾಡ್ತಾನೆ, ಇದು ಜ್ಞಾನ. ಇದು ಹೀಗೆ ಡೀಟೇಲ್ಸ್ ಬರುತ್ತಲ್ಲ ಅದು ವಿಜ್ಞಾನ. ದೇವರು ಎಲ್ಲ ಮಾಡ್ತಾನೆ, ಜ್ಞಾನ, ಅದು ವಿಜ್ಞಾನ. ಈ ಆಫೀಸ್ದಲ್ಲಿ ನಿನ್ನ ಫೈಲ್ ಕೊಡಿ ಹೊರಟ, ಗೊತ್ತಾಯ್ತು ಎಲ್ಲಿ ಕೊಡಬೇಕು, ಅದು ವಿಜ್ಞಾನ. ಯಾರ ಕೈಲೇ ಕೊಟ್ಟು ಬಂದು ಆಮೇಲೆ ಹೇಳ್ತಾರೆ, ಅಯ್ಯೋ ಅಲ್ಲಿ ಕೊಟ್ಟರೆ ಒಂದು ವಾರ ಬೇಕು ಇಲ್ಲಿ ಬರಲಿಕ್ಕೆ ಅಂತ ಹೇಳ್ತಾರೆ. ಕೆಲಸ ರಾಂಗ್ ಸೆಕ್ಷನ್, ಅದರಲ್ಲಿ ಕೊಡಬಾರ್ದಾಗಿತ್ತು, ಈ ಸೆಕ್ಷನ್ಗೆ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ. ಈ ಆಫೀಸ್ ಎಂಬುದು ಜ್ಞಾನ, ಸೆಕ್ಷನ್ ಎಂಬುದು ವಿಜ್ಞಾನ. ದೇವರು ಎಲ್ಲ ಮಾಡ್ತಾನೆ ಎಂಬುದು ಜ್ಞಾನ, ಎಲ್ಲೆಲ್ಲಿ ಏನು ಮಾಡ್ತಾನೆ ಎಂಬುದು ವಿಜ್ಞಾನ. ಅರ್ಥ ಮಾಡಿಕೊಂಡ್ರೆ ಅಲ್ಲಿಂದ ಶುರುವಾಗಿತ್ತಲ್ಲ. ಈಗ ಅಹಂ ಕ್ರತು ಅಹಂ ಯಜ್ಞ ಅಂತ ಶುರುವಾಗಿದ್ದು ಇಲ್ಲಿವರೆಗೂ ಕಂಟಿನ್ಯೂಸ್ ಆಗಿ ಒಂದು ಪ್ರೋಸೆಸ್. ಅರ್ಜುನ, ಈ ರೀತಿಯಲ್ಲಿ ನಾನು ಮಾಡ್ತಾ ಇದ್ದೇನೆ, ಇದು ಪರಮಾತ್ಮ ಅನುಸಂಧಾನದ ಕ್ರಮ. ಇದು ಆಗ ನಮಗೇನು ಗೊತ್ತು, ನೀರು ಕುಡಿತಾ ಇರ್ತಾನೆ, ಆಗ ದೇವ್ರಿಗೆ ಜ್ಞಾಪಕ ಬರ್ತಾನೆ. ಊಟ ಮಾಡ್ತಾ ಇರ್ತಾನೆ, ದೇವ್ರಿಗೆ ಜ್ಞಾಪಕ ಬರ್ತಾನೆ. ಹೋಮ ಮಾಡ್ತಾ ಅಗ್ನಿಯನ್ನು ನೋಡ್ತಾನೆ, ದೇವ್ರಿಗೆ ಜ್ಞಾಪಕ ಬರ್ತಾನೆ. ಹವಿಸ್ ತಗೋತಾನೆ, ಕಷ್ಟ ದೇವ್ರಿಗೆ ಜ್ಞಾಪಕ ಬರ್ತಾನೆ. ತುಪ್ಪ ತಗೊಳ್ತಾ ಮತ್ತೆ ದೇವ್ರ ಜ್ಞಾಪಕ ಬರ್ತಾನೆ. ಸದಾಕಾಲ ದೇವರ ಧ್ಯಾನ ಮಾಡಕ್ಕೆ ಬರುತ್ತೆ, ಅದು ಓವರ್ಆಲ್ ಚಿಂತನೆ ಅಂತ. ಯಾವ ಕಾಲದಲ್ಲಿ ಬರಲಿಕ್ಕೆ, ಇವತ್ತು ಮನೇಲಿ ಇರ್ತಾನೆ, ಯಾರಕ್ಕೆ ನಾನು ಗವರ್ಮೆಂಟ್ ಸರ್ವೆಂಟ್ ಅಂತ ಹೇಳಿ ಆಫೀಸಿಗೆ ಮತ್ತೆ ಗವರ್ಮೆಂಟ್ ಸರ್ವೆಂಟ್ ಎಂಬ ಜ್ಞಾನ ಅಪಾಯಿಂಟ್ ಆದ ದಿವಸದಿಂದ ಇರುತ್ತೆ. ಮದುವೆ ಆದ ಹೆಂಗಸಿಗೆ ಪ್ರತಿ ಕ್ಷಣದಲ್ಲೂ ಕೂಡ ನಾನು ವಿವಾಹಿತಳು ಅನ್ನೋ ಕಾನ್ಸೆಪ್ಟ್ ಇದೆ. ಪ್ರತಿ ಸ್ಥಳ ಕಾನ್ಸೆಪ್ಟ್ ಕ್ಷಣದಲ್ಲೂ ಕೂಡ ನಾನು ವಿವಾಹಿತಳು ಆದ ಗೃಹಿಣಿ ಅನ್ನೋ ಎಚ್ಚರ ಇರುತ್ತೆ. ಆ ತರಹ ನಾವು ಪ್ರತಿಯೊಬ್ಬರು ಕೂಡ ಕಮಿಟೆಡ್ ಟು ಗಾಡ್, ದೇವರ ಅಧೀನರಾಗಿದ್ದೇವೆ. ದೇವರ ಅಧೀನವಿರದೆ ಏನನ್ನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ತಂದೆಯನ್ನು ನೋಡ್ತಾನೆ, ಅವನೊಳಗೆ ಭಗವಂತ ಇದ್ದಾನೆ. ತಂದೆಗೆ ಸೃಷ್ಟಿ ಮಾಡೋ ಶಕ್ತಿ ಇದ್ದಿದ್ರೆ, ತಾಯಿಗೆ ಸೃಷ್ಟಿ ಮಾಡೋ ಶಕ್ತಿ ಇದ್ದಿದ್ರೆ, ಮತ್ತು ಮಕ್ಕಳಿಲ್ಲ ಅನ್ನೋ ಜನ ಜಗತ್ತಿನಲ್ಲಿ ಯಾರೂ ಇರ್ತಿರಲಿಲ್ಲ. ಅಷ್ಟೇ ಇಲ್ಲ, ತನ್ನ ಬೇಕಾದಾಗೆ ಸೃಷ್ಟಿ ಮಾಡ್ತಿದ್ದ. ಮತ್ತೆ ಕೆಟ್ಟ ಮಗ ಮಾತು ಕೇಳದಿರೋ ಮಗ ನಾ ಕಾನ್ಸೆಪ್ಟೇ ಬರ್ತಿರಲಿಲ್ಲ. ಆ ಥರ ಸ್ವಾತಿ ಏನೂ ಇಲ್ಲ. ಆಮೇಲೆ ಇವನೇ ಶಟಪ್ ಅಂದ್ರೆ ಚೆಂಬ ಕೊಡಬೇಕಾಗತ್ತೆ, ಆ ಸ್ಥಿತಿ ಬರ್ತಾರೆ. ಎಷ್ಟು ಆಶ್ಚರ್ಯ! ಸೊ ಮೂಲಕ ಸೃಷ್ಟಿಕರ್ತ ಪರಮಾತ್ಮ, ಸ್ಥಿತಿಕರ್ತ ಪರಮಾತ್ಮ, ಅದಕ್ಕೆ ಅನೇಕ ಅರ್ಥಗಳುಂಟು. ಮತ್ತೆ ಪಿತಾ ತಂದೆ, ಮಾತಾ ಅನ್ನೋದಕ್ಕೆ ಒಂದರ್ಥ ತಾಯಿ ಅಂತ ಅರ್ಥ, ಅದೇ ಮದರ್ ಅಂತಾಗಿದ್ದು. ಪಿತಾ ಫಾದರ್ರು, ಮಾತಾ ಮದರ್ರು. ಸಂಸ್ಕೃತ ಎಷ್ಟು ಪ್ರಾಚೀನ ಅಂತ ಹೇಳೋದು ಸಾಕ್ಷಿ. ಪಿತಾ ಅಂಬದೆ ಫಾದರ್ರು, ಮಾತಾ ಅಂಬದೆ ಮದರ್ರು, ಭ್ರಾತಾ ಬ್ರದರ್ರು, ಸ್ವಸ ಸಿಸ್ಟರ್ರು. ಈ ರೀತಿ ನೋಡ್ತಾ ಹೋದರೆ ಎಷ್ಟೋ ಸಂಸ್ಕೃತ ಸಾಮ್ಯಗಳುಂಟು. ಅದು ಇದೊಂದು ದೃಷ್ಟಾಂತ ಇದೆ. ಮಾತಾ ಮಾತಾ ಶಬ್ದಕ್ಕೆ ತಾಯಿ ಅಂತ ಒಂದರ್ಥ, ಇನ್ನೊಂದರ್ಥ ಮಾತಾ ಅಂದರೆ ಒಂದು